ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷೋತ್ತಮ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಪುಷ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನೇ ತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರ ದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪರಮಪವಿತ್ರವಾದ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಅಷ್ಟಮಸ್ಕಂಧದಲ್ಲಿ ಹೇಗೆ ಗಜೇಂದ್ರ ಮೋಕ್ಷ ಮತ್ತು ಸಮುದ್ರ ಮಥನದ ಕಥೆಗಳು ಭಗವಂತನ ಪಾರಮ್ಯವನ್ನು ಚಿತ್ರಿಸಿಕೊಡ್ತಾವೆ ಎಂಬುದನ್ನು ತಿಳಿಸಿದ್ದಾರೆ. ಅಂತಹ ಭಗವನ್ ಮಹಾತ್ಮ್ಯವನ್ನು ಮುಂದುವರಿಸಿಬಿಟ್ಟು ಅಮೃತ ತಮಗೆ ಯಾವಾಗ ಸಿಕ್ಕಲಿಲ್ಲ ದೈತ್ಯರುಗಳೆಲ್ಲ ಅತ್ಯಂತ ಕ್ರೋಧದಿಂದ ದೇವತೆಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ತಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ತಾವು ಮಾಡಿದ ನಿಬಂಧನೆಗಳನ್ನು ಪಾಲಿಸಲಿಲ್ಲ, ತಮ್ಮದೇ ತಪ್ಪಿದೆ ಈ ಮಾತನ್ನು ಯೋಚನೆ ಮಾಡಲೇ ಇಲ್ಲ. ನಮಗೆ ಅಮೃತ ಸಿಗಲಿಲ್ಲ, ದೇವತೆಗಳು ನಮಗೆ ಶತ್ರುಗಳು ಅನ್ನೋ ಭಾವನೆಯಿಂದ ಮತ್ತೆ ಯುದ್ಧ ಮುಂದುವರಿಸೇ ಬಿಡುತ್ತಾರೆ. ಇದು ಒಂದು ದುರಂತ. ಯಾರು ತಮ್ಮ ತಪ್ಪನ್ನು ತಾವು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ, ತಮ್ಮ ಆತ್ಮವಿಮರ್ಶನೆ ಮಾಡಿಕೊಳ್ಳೋದಕ್ಕೆ ತಯಾರಿಲ್ಲ, ಅವರೇ ದೈತ್ಯರು ಅಂದ್ರೆ ಅವರೇ. ತಾವು ತಪ್ಪು ಮಾಡಿದ್ದು ಎಷ್ಟು ದೊಡ್ಡದು, ಅದಕ್ಕಿಂತ ದೊಡ್ಡದು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿತ್ತು. ಅದರ ಬದಲಾಗಿ ಭಗವದ್ಭಕ್ತರಾದ ದೇವತೆಗಳ ಮೇಲೇನೆ ಕ್ರೋಧದಿಂದ ಯುದ್ಧಕ್ಕೆ ಹೊರಟರಂತೆ. ದೇವತೆಗಳು ಮೊದಲೇ ಅಮೃತ ಬೇರೆ ಕುಳಿತಿದ್ದಾರೆ, ಜೊತೆಗೆ ಭಗವಂತ ಜೊತೆಗಿದ್ದಾನೆ, ಲೀಲಾಜಾಲವಾಗಿ ಗೆಲ್ತಾರೆ, ದೈತ್ಯರ ವಿನಾಶವಾಗಿ ಹೋಯಿತು. ಆ ಒಂದು ಸಮಯದೊಳಗೆ ತುಂಬಾ ಜನ ಗಮನಿಸಬೇಕು, ಸಮುದ್ರ ಮಥನ ಮಾಡಿದಂತಹ ದೈತ್ಯರುಗಳಲ್ಲಿ ಬಲಿಚಕ್ರವರ್ತಿಯೂ ಸೇರಿದ್ದ. ಇದು ಆಶ್ಚರ್ಯ, ತುಂಬಾ ಸಾತ್ವಿಕ. ಅವನಿಗೂ ಆಗ ಅಮೃತ ಸಿಕ್ಕಲಿಲ್ಲ. ಮುಂದೆ ಯುದ್ಧ ಎಲ್ಲ ಮುಗಿದ ಮೇಲೆ ಆ ದೈತ್ಯರೆಲ್ಲ ಸತ್ತು ಬಿದ್ದಿದ್ದಾಗ ಶುಕ್ರಾಚಾರ್ಯ ನೋಡಿದರಂತೆ, ಅವರು ಮೃತ ಸಂಜೀವಿನಿ ವಿದ್ಯೆ ಬಲ್ಲವರಾದ್ದರಿಂದ ಆಳುಗಳಿಗೆ ಹೇಳುತ್ತಾರೆ, ಅಲ್ಲಿ ಹೋಗಿ ಕರ್ಕೊಂಡು ಬನ್ನಿ, ಆ ಶವಗಳನ್ನು ತಗೊಂಡು ಬನ್ನಿ ಅಂತ ಹೇಳುತ್ತಾರೆ. ಆದರೆ ಶವಗಳನ್ನು ತರಬೇಕಾದ್ರೆ ಹುಷಾರು, ವಿದ್ಯಮಾನ ಶಿರೋಧರಾನ್, ಯಾವ ಶವಗಳಿಗೆ ತಲೆ ಇದೆ ಅವನು ಮಾತ್ರ ತಗೊಂಡು ಬನ್ನಿ ಅಂದರಂತೆ. ಅವನು ಬದುಕಿಸ್ತೇವೆ ಅಂತ ಹೇಳುತ್ತಾರೆ. ಅಂದರೆ ತಲೆ ಇರೋ ಶವನ ಬದುಕಬಹುದು, ತಲೆ ಹೋದ್ರೆ ಬದುಕಕ್ಕಾಗೋದಿಲ್ಲ ಅಂತ. ತಲೆ ಇಲ್ಲದವನು ಅಂದರೆ ಜ್ಞಾನ ಇಲ್ಲದವನು ಅಂದರೆ, ಜ್ಞಾನ ಸ್ವಲ್ಪ ಉಳಿದಿರಬೇಕು ಅಂತ ಹೊರಗಿನ ಒಳಗಿನ ಅರ್ಥ ತಂದಿರಂತೆ. ಮೃತ ಸಂಜೀವಿನಿಂದ ಬದುಕಿಸ್ತಾರೆ, ಬಲಿಚಕ್ರವರ್ತಿಯೂ ಬದುಕ್ತಾನೆ ಆ ಗುಂಪಿನೊಳಗೆ. ಮತ್ತೆ ಬಲಿಚಕ್ರವರ್ತಿ ನಿರಾಶನಾಗ್ತಾನೆ, ಇನ್ನು ಅಮೃತ ಪ್ರಾಶನದ ಪ್ರಸಕ್ತಿಯಂತೂ ಇಲ್ಲ, ಏನಾದರೂ ಮಾಡಬೇಕು ಅನ್ನೋ ಭಾವನೆಯಿಂದ ಇದ್ದಾಗ ಶುಕ್ರಾಚಾರ್ಯ ಹೇಳಿದಿರುತ್ತೆ, ನೋಡು ಬಲಿಚಕ್ರವರ್ತಿ ಯೋಚನೆ ಮಾಡಬೇಡ, ನಿನ್ನ ತುಂಬಾ ಮೇಲಕ್ಕೆತ್ತೇನೆ, ಮತ್ತೆ ಪಾಪ ಅದೇ ಒಳ್ಳೆಯ ಗುಣಗಳಿದ್ರೆ ಎಷ್ಟು ಪ್ರಯತ್ನಪಟ್ಟು ಮೇಲಕ್ಕೆತ್ತಾರೆ ಅಂತ ಹೇಳೋದಕ್ಕೊಂದು ದುಷ್ಟ ಅಂತ. ಈ ಗುರುವನಗ್ರಹದ ಪಾರಮ್ಯವನ್ನು ಕೂಡ ನಿರೂಪಣೆ ಮಾಡತಕ್ಕಂಥ ಜಾಗ ಇದೆ. ಶುಕ್ರಾಚಾರ್ಯರು ಯೋಗ್ಯರು, ಪಾಪ ದೈತ್ಯರು ಅಯೋಗ್ಯರು, ಅದರಲ್ಲಿ ವಿಶ್ವ ಪ್ರಯತ್ನ ಮಾಡ್ತಾರೆ ಎತ್ತಲಕ್ಕೆ ಅಂತೇಳಿ, ಆದರೆ ಆಗೋದಿಲ್ಲ. ಆದರೆ ಸಾತ್ವಿಕರ ಮೇಲೆ ಅವರು ಪ್ರಯತ್ನ ಪಟ್ಟಾಗ ಫಲಕಾರಿಯಾಗ್ತಿತ್ತು. ಬಲಿಚಕ್ರವರ್ತಿ, ನಿನ್ನ ಕೈಲಿ ಯಾಗವನ್ನು ಮಾಡಿಸ್ತೇನೆ, ವಿಶ್ವಜಿತ್ ಅಂತ ಒಂದು ಯಾಗ, ಆ ಯಾಗವನ್ನು ಮಾಡಿಸ್ತೇನೆ, ಆದರೆ ವಿಶ್ವವನ್ನೇ ಗೆಲ್ಲಬಹುದು, ಅದರಿಂದ ಯೋಚನೆ ಮಾಡಬೇಡ ಅಂತ ಶುರು ಮಾಡಿಸಿಬಿಟ್ರಂತೆ. ಆ ಯಾಗದ ಪ್ರಭಾವದಿಂದ ಬಲಿಚಕ್ರವರ್ತಿಗೆ ಎಂಥ ಸಾಮರ್ಥ್ಯ ಬಂತು ಅಂದರೆ ವಿಶ್ವವನ್ನು ಗೆದ್ದೇ ಬಿಟ್ಟಂತೆ. ಇವತ್ತು ನಾವು ಆಶ್ಚರ್ಯ ಪಡ್ತೇವೆ. ಇವತ್ತಿನ ಕಾಲದಲ್ಲಿ ಸಣ್ಣ ಪುಟ್ಟ ಸಾಧನೆ ಮಾಡಿದಾಗ ಹೋ ಅಂತ ಹೇಳ್ತೇವೆ, ಆದರೆ ವಿಶ್ವವನ್ನೇ ಗೆಲ್ತಕ್ಕಂಥ ಸಾಮರ್ಥ್ಯ ಇರೋ ಯಾಗ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ. ಮೂರು ಲೋಕಗಳನ್ನು ಗೆದ್ದು ಬಿಡ್ತಾನೆ, ಇಂದ್ರಾದಿ ದೇವತೆಗಳ ಐಶ್ವರ್ಯವನ್ನು ಕಿತ್ತುಕೊಳ್ಳುತ್ತಾನೆ. ಇಲ್ಲಿ ಒಂದು ವ್ಯತ್ಯಾಸ ಇದೆ, ಹಿರಣ್ಯಕಶಿಪು ಇಂದ್ರಾದಿ ದೇವತೆಗಳನ್ನು ಸೋಲಿಸಿಬಿಟ್ಟ, ಇವನೂ ಸೋಲಿಸಿದ. ಹಿರಣ್ಯಕಶಿಪು ಇವನದು ತಾಮಸ ಮಾರ್ಗ, ಇವನದು ಹಾಗಲ್ಲ, ಇವನಿದ್ದಿದ್ರಲ್ಲೇ ಸಾತ್ವಿಕ ಮಾರ್ಗ, ಆದರೆ ಪೂರ್ಣ ಸಾತ್ವಿಕ ಏನೂ ಅಲ್ಲ, ಆದರೆ ಇದ್ದಿದ್ರೆ ತುಂಬಾ ಸಾತ್ವಿಕವಾದಂಥ ಮಾರ್ಗವನ್ನ ಅವಲಂಬಿಸಿಬಿಟ್ಟ. ಆ ರೀತಿ ಮಾಡಿದಾಗ ಒಂದು ಹಂತವನ್ನು ತಲುಪಿತು. ಆಮೇಲೆ ಅವನು ಇಂದ್ರದೇವರನ್ನೇ ಪದಚ್ಯುತರನ್ನಾಗಿ ಮಾಡಿ ಸಿಂಹಾಸನವನ್ನು ಆಕ್ರಮಿಸಿಬಿಟ್ಟು ಆಮೇಲೆ ಯೋಚನೆ ಮಾಡುತ್ತಾರೆ. ಇಂದ್ರ ಪದವಿಯಲ್ಲಿ ಕೂಡಬೇಕಾದ್ರೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು, ಅದಕ್ಕೆ ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಶುಕ್ರಾಚಾರ್ಯರ ಗುರುತ್ವದೊಳಗೆ ಅವರ ನೇತೃತ್ವದೊಳಗೆ ಅಶ್ವಮೇಧ ಯಾಗಗಳನ್ನು ಪ್ರಾರಂಭ ಮಾಡುತ್ತಾ ಇರ್ತಾನೆ. 1, 2, 3, 4 ಆಗ್ತಾ ಆಗ್ತಾ ಕೊರಗೆ 99 ಪೂರೈಸಿಬಿಡ್ತಾನೆ. ಇದು ಹೇಗೆಂದ್ರೆ ಕ್ವಾಲಿಫಿಕೇಶನ್ ಇಲ್ಲದೆ ಅಪಾಯಿಂಟ್ ಆಗಿಬಿಟ್ಟು ಆಮೇಲೆ ಫಿಲಪ್ ಮಾಡ್ಕೊಳಕ್ ಹೋದ್ರೆ ಆಗೋ ಹಾಗೆ, ಇದು ಒಪ್ಪೋದಿಲ್ಲ ಶಾಸ್ತ್ರ, ಇದು ಲೋಕನೂ ಒಪ್ಪೋದಿಲ್ಲ. ಆದ್ರೆ ತಪ್ಪನ್ನು ಮಾಡಿ ಅದನ್ನು ತಿದ್ದುಕೊಳ್ಳುವ ಪ್ರಯತ್ನ ಪಡಲ ಕೊಟ್ಟವನು ಇವು ಬಲಿಚಕ್ರವರ್ತಿ. 99 ಅಶ್ವಮೇಧ ಯಾಗವನ್ನು ಪೂರೈಸಿ 100ನೇದನ್ನು ಮಾಡಕ್ಕೆ ಹೊರಡ್ತಾ ಇದ್ದಾನೆ. ಅದು ಮಾಡಿದ್ರೆ ಮುಗಿದೋಯ್ತು. ಅಷ್ಟೊತ್ತಿ ಸರಿಯಾಗಿ ಅದಿತಿ ದೇವಿ ನೋಡ್ತಾಳೆ, ತುಂಬಾ ಯೋಚನೆ ಮಾಡ್ತಾಳೆ. ಇಂದ್ರಾದಿ ದೇವತೆಗಳು ತನ್ನ ಮಕ್ಕಳು, ತನ್ನ ಮಕ್ಕಳು ಎಂಬುದು ಎಷ್ಟು ಮುಖ್ಯನೋ, ಯೋಗ್ಯರವರೆಲ್ಲ ಕೂಡ. ಇಂದ್ರದೇವರು ಕದ್ದು ಸುಳ್ಳು ಹೇಳಿ ಇಂದ್ರಪದವಿ ಬಂದಿಲ್ಲ, ಶತಕ್ರತು 100 ಅಶ್ವಮೇಧಗಳನ್ನು ಪೂರೈಸಿ ಯೋಗ್ಯ ರೀತಿಯಲ್ಲೇ ಸಿಂಹಾಸನಕ್ಕೆ ಬಂದವರು ಪದವಿಗೆ ಅವರನ್ನು ಪದಚ್ಯುತಗೊಳಿಸಿದ್ದಾರೆ. ಇವನಿಗೆ ಅರ್ಹತೆ ಇಲ್ಲ, ಅರ್ಹತೆ ಇಲ್ಲದೆ ಇದ್ದವನನ್ನು ಕೂಡಿಸಿದ್ದಾನೆ, ಇದು ಅನ್ಯಾಯ, ಇದನ್ನು ಸರಿ ಮಾಡಬೇಕು ಅಂತ ಹೇಳಿ ತಮ್ಮ ಯಜಮಾನರು ಕಶ್ಯಪ ಮುನಿಗಳನ್ನು ಕೇಳುತ್ತಾರೆ. ಸ್ವಾಮಿ ಹೀಗಾಗಿದೆ, ಇದಕ್ಕೊಂದು ಉಪಾಯ ಹೇಳಬೇಕು ಅಂತ ಕೇಳಿಲ್ಲಂತೆ. ಆಗ ಕಶ್ಯಪರು ಹೇಳ್ತಾರೆ, ಇಲ್ಲಿ ಋಷಿಗಳ ಆರಾಧನೆಯ ಫಲವನ್ನು ಹೇಳ್ತಾರೆ. ನೋಡು ಅದಿತಿ, ಯೋಚನೆ ಮಾಡಬೇಡ, ನಿನಗೊಂದು ವ್ರತವನ್ನು ಹೇಳ್ತೇನೆ, ಆ ವ್ರತವನ್ನು ಮಾಡು, ನಿನಗೆ ದುಃಖವೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ರು. ಆ ವ್ರತಕ್ಕೇನೆ ಪಯೋವ್ರತ ಅಂತ ಹೆಸರು. ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ಹಿಡಿದು ದ್ವಾದಶಿವರಿ ಮಾಡತಕ್ಕಂಥ ಒಂದು ಪಯೋವ್ರತ. ಈ ಪಯೋವ್ರತದ ಉಲ್ಲೇಖ ಭಾಗವತದಲ್ಲಿ ಬಂದಿದೆ, ಅದರ ವಿಧಿವಿಧಾನಗಳನ್ನು ಹೇಳುತ್ತಾರೆ. ಯಾರು ಪಯೋವ್ರತವನ್ನು ಮಾಡುತ್ತಾರೋ ಅವರಿಗೆ ಅದು ಶ್ರೇಷ್ಠವಾದ ಸಂತತಿಯಾಗತ್ತೆ, ಶ್ರೇಷ್ಠವಾದ ಸಂತತಿಯಾಗತ್ತೆ. ಅದರಿಂದ ಆ ಮೂಲಕ, ಸಂತತಿಯ ಮೂಲಕವೇ ಸರ್ವ ದುಃಖಗಳು ಪರಿಹಾರವಾಗುತ್ತೆ ಅಂತ ಫಲಶ್ರುತಿಯನ್ನು ಹೇಳಿದಾಗ ಆಕೆ ಮಾಡಿಯೇ ಬಿಡುತ್ತಾಳೆ. ಅದರ ಫಲವಾಗಿ ಆಕೆ ಪಡೆದಂತಹ ಲೋಕೋತ್ತರವಾದ ವ್ಯಕ್ತಿ ಸ್ವತಃ ಭಗವಂತ ಶ್ರೀ ವಾಮನ ರೂಪಿ ಪರಮಾತ್ಮ ಪ್ರಾದುರ್ಭೂತನಾಗ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಅವರ ಪಯೋವ್ರತವನ್ನು ಮಾಡಿದ್ದಕ್ಕೆ ವಾಮನ ರೂಪಿ ಭಗವಂತನನ್ನ ಪುತ್ರತ್ವೇನೆ ಪಡೆತಕ್ಕಂಥ ಭಾಗ್ಯಶಾಲಿಯಾಗ್ತಾ ಇದ್ದಾನೆ. ಅದೇ ರೀತಿ ಪಯೋವ್ರತವನ್ನು ಅತ್ಯುತ್ತಮ ಮಟ್ಟದಲ್ಲಿ ಮಾಡಿದ ಮತ್ತೊಬ್ಬರು ಅಂದರೆ ಈ ಮಧ್ಯಗೇಹ ದಂಪತಿಗಳು. ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ, ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈಹಿ ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ ಸಂಪೂರ್ಣ ಪುರುಷ ಮತೋಷಯತಾಮ್ನಿತಾಂತಂ ದೇವೇರಿತಾವಿವ ಪುರ ಅದಿತಿ ಕಶ್ಯಪೌತೌ. ಅವರು ಅನಂತೇಶ್ವರರ ಸೇವೆಯನ್ನು ಮಾಡುತ್ತಾ ಪಯೋವ್ರತ ಮೊದಲಾದ ವ್ರತಗಳನ್ನು ಮಾಡಿದರು ಅಂತ ಹೇಳುತ್ತಾರೆ. ಕಶ್ಯಪ ಅತಿಥಿಯರು ಪಯೋವ್ರತ ಮಾಡಿದ ಫಲದಿಂದ ವಾಮನರೂಪಿ ಪರಮಾತ್ಮ ಅವತಾರವನ್ನು ಮಾಡಿದ, ಆತ ಸರ್ವೋತ್ತಮ. ಮಧ್ಯಗೇಹ ದಂಪತಿಗಳು ಮಾಡಿದ ಪಯೋವ್ರತದ ಫಲದಿಂದ ಶ್ರೀಮದ್ ಆನಂದ ತೀರ್ಥರ ಅವತಾರವನ್ನು ಮಾಡಿದರು. ಅವರು ಜೀವೋತ್ತಮರು, ಅಂದರೆ ಶ್ರೇಷ್ಠ ವ್ಯಕ್ತಿಗಳ ಪಡೆಯಲಿಕ್ಕೆ ಒಂದು ಭಾಗ್ಯವಾಗಿದೆ, ಕಾರಣವಾಗಿದೆ ಪಯೋವ್ರತ ಅಂತ ನೋಡಬೇಕು. ಇನ್ನು ಉಳಿದವರು ಪಯೋವ್ರತವನ್ನು ಮಾಡಿದರೆ ಸರ್ವೋತ್ತಮ ಜೀವೋತ್ತಮರು ಆಗೋದು ಬೇಡ ನಮಗೆ, ಉತ್ತಮ ಪುತ್ರರು ಹಾಕಿ ಬಿಟ್ಟಿದ್ರೆ ಸಾಕು. ಯಾರು ಭಗವದ್ಭಕ್ತರಾಗ್ತಾರೋ, ವಿಷ್ಣು ಭಕ್ತರಿಗೆ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ, ಭಗವದ್ಭಕ್ತಿ ಇರೋ ಮಕ್ಕಳಾಯಿತು ಅಂದರೆ ವಂಶೋದ್ಧಾರವೇ ಆದಂತೆ ಲೆಕ್ಕ. ಪ್ರಹ್ಲಾದನ ಕಥೆಯಲ್ಲ ಅವನನ್ನು ಕೇಳಿದ್ದೇವೆ. ಈಗ ಪಯೋವ್ರತ ಸಾರ್ಥಕವಾದ ವ್ರತ, ಅನೇಕರಿಗೆ ಆಶ್ಚರ್ಯವಾಗುತ್ತೆ. ನಾಳೆಯಿಂದ ಒಂದು ಪಯೋವ್ರತ ಪ್ರಾರಂಭ, ಮತ್ತೆ ನಾಳೆಯಿಂದ ಒಂದು ಪಯೋವ್ರತ. ಪಯ ಅಂದ್ರೆ ಕ್ಷೀರವ್ರತ ಅಂತ ಅರ್ಥ. ಈ ವ್ರತ ಬೇರೆ, ಆ ವ್ರತ ಬೇರೆ, ಹೆಸರು ಒಂದೇ, ಪಯೋವ್ರತ ಕ್ಷೀರವ್ರತ ಎರಡು ಒಂದೇ, ಆದ್ರೆ ಅರ್ಥನೇ ಬೇರೆ. ಇಲ್ಲಿ ಪಯೋವ್ರತ ಅಂತ ಹೇಳಿದರೆ ಇದು ಹಾಲು ಬಿಡಬೇಕಾದ ವ್ರತ, ಇದು ಹಾಲು ಬಿಡಬೇಕಾದ ವ್ರತ. ಹಾಲನ್ನು ಹಾಲಿ ಸಂಬಂಧಪಟ್ಟ ಏನನ್ನೂ ಉಪಯೋಗಿಸಬಾರದು ಅಂತ ಕ್ಷೀರವ್ರತ ಇದು. ಅದು ಹಾಗಲ್ಲ, ಹಾಲನ್ನು ಒಂದೇ ತಗೊಳ್ಳೋ ವ್ರತ, ಬೇರೆ ಯಾವುದನ್ನು ತಗೊಳ್ಬಾರದು ಅಂದ್ರೆ ಈ ಅರ್ಥದಲ್ಲಿ ತಿಳ್ಕೊಂಡಾಗ ಒಂದೇ ಒಂದು ಪದ ಯಾವ ರೀತಿಯಲ್ಲಿ ಸಂಬಂಧ ಪ್ರಕರಣ ಅಂತ ಕರೀತಾರೆ, ಅದಕ್ಕೆ ಯಾವ ಪ್ರಕರಣದಲ್ಲಿ ಬಂದಿದೆ ಅಂದರೆ ಅರ್ಥ ಏನಂತ ಅವಲಂಬಿಸುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮೊದಲಾದ ವಾಕ್ಯಗಳು ಇರೋದು ಎಷ್ಟು ಸತ್ಯನೋ ಅದು ಯಾವ ಪ್ರಸಂಗದಲ್ಲಿ ಬಂದಿದೆ ನೋಡಿಬಿಟ್ಟು ಅದಕ್ಕೆ ಅರ್ಥ ಮಾಡಬೇಕೆ ಹೊರತು ಮೇಲ್ಕಂಡ ಅರ್ಥವನ್ನು ಅಷ್ಟೇ ಮಾಡೋದಲ್ಲ ಅಂತ ಹೇಳೋದಕ್ಕೆ ಸೂಚನೆ ಇದೆ. ಈ ಕ್ಷೀರವ್ರತ ಪೂರ್ತಿಯಾಗಿ ಒಂದು ತಿಂಗಳು ಪೂರ್ತಿ ಮಾಡಬೇಕು. ಈ ಸತ್ಯ ಮಾತ್ರ ಅಧಿಕ ಮಾಸ ಬರೋದ್ರಿಂದಾನೆ 2 ತಿಂಗಳ ವ್ರತ ಆಗುತ್ತೆ. ಇವತ್ತಿನಿಂದನೇ ಬರೋದಿಲ್ಲ, ನಾಳೆಯಿಂದ ಬರೋದಿಲ್ಲ ಅಲ್ಲ, ಇವತ್ತೇನೂ ಬರೋದಿಲ್ಲ, ಆದ್ದರಿಂದ ಇವತ್ತಿನಿಂದನೇ ಶುರುವಾದಂತೆ ಲೆಕ್ಕ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಪಯೋವ್ರತ ಕ್ಷೀರವ್ರತ ಅನುಷ್ಠಾನವನ್ನು ಮಾಡಿದ್ರೆ ಎಷ್ಟು ಆಶ್ಚರ್ಯ ಇದೆ. ಅಲ್ಲೊಂದು ಅಂತರಾರ್ಥ ಕೂಡ ಇತ್ತು. ಹಾಲು ಒಂದು ಬಿಡೋದು, ಒಂದು ತಗೊಳ್ಳೋದು, ಹೇಗಿದು ಗೊಂದಲ ನಮಗೆ. ಬಿಡೋದೇನು ತಗೊಳ್ಳೋದೇನು ಅಂತ ಕೇಳಿದ್ರೆ ಅದು ಹೇಳ್ತಾರೆ ಪಯಹ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಅದು ಆ ಉಲ್ಲೇಖ. ಆದ್ರೆ ಮಹಾತ್ಮೆ ಹೇಳ್ತಾರೆ ಭಗವದ್ಗೀತೆ ಎಷ್ಟು ದೊಡ್ಡ ಗ್ರಂಥ ಅಂದ್ರೆ, ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಅಂದ್ರೆ ಹಾಲು, ಗೀತಾಮೃತವೇ ಹಾಲು ಅಂತ ಕರೆದಿದ್ದ. ಆ ಪಯೋವ್ರತ ಮಾಡ್ತೇವಲ್ಲ ಅದು ಅಂದ್ರೆ ಹಾಲು ತಗೊಳ್ಬೇಕಾದಿರುತ್ತ ಅಂದ್ರೆ, ನಿಜವಾದ ಪಯೋವ್ರತ ಅಂದ್ರೆ ಬರೀ ಶಾಸ್ತ್ರವನ್ನೇ ಓದ್ತೇವೆ ಅಂತ ಹಠ ಹಿಡಿತೇವಲ್ಲ ಅದಕ್ಕೆ ಹಾಲು ತಗೊಳ್ಳೋದು, ಹಾಲನ್ನೇ ತಗೊಳ್ಳೋದು ಪಯೋವ್ರತ ಅಂತ. ಎಲ್ಲರಿಗೂ ಹಾಲು ಅಷ್ಟೇ ಕುಡಿದಿರೋ ವ್ರತ ಮಾಡ್ಲಿಕ್ಕಾಗದೇ ಇರಬಹುದು, ಆದ್ರೆ ಇದು ಕಡ್ಡಾಯ ಇರುವುದು. ಯಾವ ಕಾಲಕ್ಕೂ ಹಾಲನ್ನೇ ತಗೊಳ್ಳುತ್ತೇವೆ ಅಂತ ಹೇಳೋದು ಬರೀ 12 ದಿವಸ ಮಾಡೋದಲ್ಲ, 12 ತಿಂಗಳು ಮಾಡಬೇಕಾದ ವ್ರತ ಅದು. ಒಂದು ಗೀತಾದಿ ಸತ್ಶಾಸ್ತ್ರಗಳನ್ನ ಓದ್ತಲೇ ಇರ್ತೇವೆ. ಸತ್ಶಾಸ್ತ್ರಂ ಅಭ್ಯಸೇನ್ ನಿತ್ಯಂ, ಅನುವ್ಯಾಖ್ಯಾನದ ಆಚಾರ್ಯರ ಮಾತು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಅದನ್ನು ಬಿಡೋ ಪ್ರಸಂಗವೇ ಇಲ್ಲ. ಏಕಾಸಿನೂ ಕುಡಿಬಹುದಾದ ಹಾಲು ಅಂದ್ರೆ ಸತ್ಶಾಸ್ತ್ರ ಮಾತ್ರ. ಹೇಗೆ ಎಂಥಾ ದಿವಸನೂ ತಗೊಳ್ಬಹುದಲ್ಲ, ತಗೊಳ್ಳೇಬೇಕಾದಂತಹ ಹಾಲು ಅದು. ಒಂದು ಮತ್ತೆ ಬಿಡೋದು ಅಂತಾರಲ್ಲ ಅಂತ ಕೇಳಿದರೆ, ಶಾಸ್ತ್ರ ಅಂದ ತಕ್ಷಣ ಹಾಲು, ದುಶ್ಶಾಸ್ತ್ರ ಇದೆಯಲ್ಲ ಅದನ್ನು ಓದಲೇಬಾರದು. ಸತ್ಶಾಸ್ತ್ರ ಅಭ್ಯಸೇನ್ ನಿತ್ಯಂ, ದುಶ್ಶಾಸ್ತ್ರ ಅಂತೂ ಪರಿತ್ಯಜೆಯತೆ. ಅದನ್ನು ಈ ಬಿಡ್ತೇವಲ್ಲ ಈಗ ಅದು ಕೆಟ್ಟ ಹಾಲು ಅಂತ ಕರೀತಾರೆ. ಅದು ಕೆಟ್ಟ ಹಾಲು ಆತಕ್ಕೆ ಈ ಒಂದು ತಿಂಗಳು ಸುರಾಪಾನ ಸಮಂ ಸ್ಮೃತಂ ಅಂತ ಕರೆದಿದ್ದ. ಸುರಾಪಾನ ಸಮಂ ಸ್ಮೃತಂ ಅಂದ್ರೆ ಬಿಡೋ ಹಾಲು ಬೇರೆ, ತಗೊಳ್ಳ ಹಾಲು ಬೇರೆ. ತಗೊಳ್ಳ ಹಾಲು ಅಂದ್ರೆ ಸತ್ಶಾಸ್ತ್ರ, ಬಿಡೋ ಹಾಲು ಅಂದ್ರೆ ದುಶ್ಶಾಸ್ತ್ರಗಳು. ದುಶ್ಶಾಸ್ತ್ರ ಅಂದ್ರೆ ಬಿಡೋದು ಅಂದ್ರೆ ಸುಮ್ಮನೆ ಓದ್ದೇ ಇರೋದು ಒಂದು ಪಕ್ಷ. ಆರಂಭದಂತವ್ರು ಓದಲೇಬಾರದು, ಯಾರಿಗಿನ್ನೂ ತತ್ವ ನಿಶ್ಚಯದ ಒಂದು ಮೆಚ್ಯೂರಿಟಿ ಬಂದಿಲ್ಲ ಓದಲೇಬಾರದು. ಇನ್ನು ಆಮೇಲೆ ಬಂದ್ಮೇಲೆ ಓದಿ, ಅದು ಬರೀ ಓದೋದಲ್ಲ, ಏನು ತಪ್ಪಿದೆ ಅಂತ ತಿಳ್ಕೊಂಡು ಅದನ್ನ ವಿಮರ್ಶೆ ಮಾಡಬೇಕು. ಆಗ ಓದಿದ ಹಾಗೆ ಇವತ್ತು ಓದೋದು ಎರಡು ಹಂತದ ಓದುಗಳನ್ನು ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಪಯೋರ್ಥ ಅಂತರಾರ್ಥವೇ ತಿಳಿಯುತ್ತೆ, ಅದರ ಸತ್ಪರಿಣಾಮವನ್ನು ಕಾಣುತ್ತೇವೆ. ಇವತ್ತು ನಿನ್ನೆ ಕೆಲವು ಪ್ರಶ್ನೆಯನ್ನು ಕೇಳಿದ್ರು, ಈ ಜ್ಯೇಷ್ಠಲಕ್ಷ್ಮೀರಥ ಅಂತ ಬಂತಲ್ಲ, ಅದನ್ನ ಮಾಡಬೇಕೋ ಬಿಡಬೇಕೋ? ಪ್ರತಿ ವರ್ಷ ಪ್ರಶ್ನೆ ಬಂದೇ ಬರ್ತಾ ಇರುತ್ತೆ, ಏಕೆಂದ್ರೆ ಪುಷ್ಪತಿ ಕಾಲಕ್ಕೆ ಅದು ಬರೋದಾದ್ದರಿಂದ ಪ್ರಶ್ನೆ ಬರುತ್ತೆ. ಜ್ಯೇಷ್ಠಲಕ್ಷ್ಮಿ ಅಂತ ವ್ರತ ಅಂತಾನೆ ಮಾಡೋದು, ಜ್ಯೇಷ್ಠಾದೇವಿ ವ್ರತ ಅಂತಾನೆ ಹೆಸರು ಅದಕ್ಕೆ. ಆದರೆ ಜ್ಯೇಷ್ಠಲಕ್ಷ್ಮಿ ಅಲಕ್ಷ್ಮಿ ಅಂತ ಭಾಗವತ ಸ್ಪಷ್ಟ ಹೇಳುತ್ತೆ. ಎಂದೇನು ಮತ್ತೆ ಅಲಕ್ಷ್ಮಿ ಪೂಜೆ ಮಾಡ್ತೇವೆ ಹಾಗಿದ್ರೆ ನಾವೀಗ ಅಲ್ಲ, ಅಲಕ್ಷ್ಮಿ ಪೂಜೆ ಮಾಡೋದಲ್ಲ, ಅಲಕ್ಷ್ಮಿಯನ್ನ ಮನೆಯಿಂದ ಓಡಿಸ್ಬೇಕು. ಅಲಕ್ಷ್ಮಿಯಿಂದ ಮನೆಯಿಂದ ಓಡಿಸ್ಬೇಕು. ಅವಳು ಎಷ್ಟು ಪ್ರಭಾವ ಕಲಿಯ ಪತ್ನಿ ಅವಳು, ಸಾಮಾನ್ಯರಿಗೆ ಓಡೋದಿಲ್ಲ ಅವಳು. ಆದಷ್ಟಿಯೊಳಗೆ ನಾವು ಅಲಕ್ಷ್ಮಿಯನ್ನು ಓಡಿಸೋದಕ್ಕೋಸ್ಕರ, ಜ್ಯೇಷ್ಠಲಕ್ಷ್ಮಿಯನ್ನು ಓಡಿಸೋದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋ ವ್ರತಕ್ಕೆ ಜ್ಯೇಷ್ಠಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಅದು ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡೋ ವ್ರತ ಅಲ್ಲ, ಮಹಾಲಕ್ಷ್ಮಿಯನ್ನು ಪೂಜೆ ಮಾಡತಕ್ಕಂಥ ವ್ರತ. ಅದು ಶಾರ್ಟ್ ಫಾರ್ಮ್ ಆಗಿ ಆಗಿ ಕೊನೆಗೆ ಏನಾಗ್ಬಿಡುತ್ತೆ, ಜ್ಯೇಷ್ಠಲಕ್ಷ್ಮಿದೇ ಪೂಜೆ ಅಂತ ಆಗಿರುತ್ತೆ ಕೊನೆಗೆ. ಜ್ಯೇಷ್ಠಲಕ್ಷ್ಮಿ ಪೀಡಾ ನಿವೃತ್ತ್ಯರ್ಥಂ ಮಹಾಲಕ್ಷ್ಮಿ ಪೂಜಾಂ ಕರಿಷಿ ಅಂತ ಮಾಡಬೇಕಾದ ವ್ರತನೆ ಹೊರತು ಜ್ಯೇಷ್ಠಲಕ್ಷ್ಮಿಯೇ ಪೂಜೆ ಮಾಡತಕ್ಕಂಥ ವ್ರತ ಅಲ್ಲ. ಅನೇಕರಿಗೆ ಗೊತ್ತಿಲ್ಲ ಅದು, ಒಂದು ಯಾವುದೋ ಪದ ಅರ್ಥ ಇರುತ್ತೆ. ನಾವು ಪದವನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋದೆ ಅದೇನಾಯ್ತು, ಕೆಟ್ಟ ಕೆಟ್ಟ ಪದ ಆಗಿಬಿಡುತ್ತೆ. ಕೆಲವು ಪದಾರ್ಥ ಒಳ್ಳೇದಕ್ಕೂ ಉಪಯೋಗಿಸ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ತಾರೆ. ಇವತ್ತು ತಗಣಿ ಔಷಧಿ ಕೊಡಿ ಅಂತ ಕೇಳ್ತಾನೆ, ತಿಗಣಿ ಔಷಧಿ ಕೊಡಿ, ತಿಗಣಿ ಬರೋ ಔಷಧಿ ಅಲ್ಲ, ತಿಗಣಿ ಹೋಗೋ ಔಷಧಿ ಅಂತ ಅರ್ಥ. ಅದು ತಿಗಣಿ ಬರೋ ಔಷಧಿ ಕೊಡಿ ಅಂತ ಅರ್ಥ ಏನದಕ್ಕೆ? ಕೆಲವು ಬೀಜ ಕೊಡಿ ಮನೆಯಲ್ಲಿ, ತುಳಸಿ ಬೀಜ, ತುಳಸಿ ಬರತಕ್ಕಂಥ ಬೀಜ ಕೊಡಿ ಅಂತ ಅರ್ಥ. ಒಬ್ಬ ಹೆಸರು ಮಾತ್ರ ಒಂದೇನೆ, ಹೆಸರು ಒಂದೇ. ಅಲ್ಲಿ ನಿವೃತ್ತ್ಯರ್ಥಂ ಪ್ರವೃತ್ತ್ಯರ್ಥಂ ಅಂತ ಪ್ರಸಂಗ ನೋಡಿ ಅರ್ಥ ಮಾಡಬೇಕು. ತುಂಬಾ ಜನ ಗಮನಿಸೋದಿಲ್ಲ ಅದನ್ನು. ಜ್ಯೇಷ್ಠಾಲಕ್ಷ್ಮಿಯ ವ್ರತವನ್ನು ಮಾಡೋದ್ರಿಂದ ಅಲಕ್ಷ್ಮಿಯ ಪೀಡೆ ಪರಿಹಾರವಾಗುತ್ತೆ ಅನ್ನೋದು ದೊಡ್ಡ ತಾತ್ಪರ್ಯ. ಅಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ, ಯ ನೇರ ವಿರುದ್ಧ ಲವು. ಸ್ತ್ರೀಯರಲ್ಲಿ ಅತ್ಯುತ್ತಮಳು ಹೇಗೆ ಮಹಾಲಕ್ಷ್ಮಿಯೋ, ಅತ್ಯಂತ ಅಧಮಳು ಈ ಜ್ಯೇಷ್ಠಲಕ್ಷ್ಮಿ. ಆ ಜ್ಯೇಷ್ಠಲಕ್ಷ್ಮಿಯೇ ಮಂಥರೆಯಾಗಿ ರಾಮದೇವರ ವನವಾಸಕ್ಕೆ ಪ್ರಯತ್ನಪಟ್ಟವು, ಆ ಮೂಲಕ ಅಂಧಂತಮಸ್ಸಿಗೆ ದಾರಿ ಮಾಡಿಕೊಂಡವಳು. ಆ ದೃಷ್ಟಿಯಲ್ಲಿ ಅವಳ ಆರಾಧನೆಯನ್ನ ಯಾವ ಕಾಲಕ್ಕೂ ಕೂಡ ಮಾಡಬಾರದು, ಅವಳ ಪೀಡಾ ನಿವೃತ್ತಿಗೋಸ್ಕರವಾಗಿ ಮಾಡಬೇಕಾದ್ದು ಅಂತ ತಾತ್ಪರ್ಯ. ಆ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯಿಂದ ಆಗುತ್ತೋ ಅಂದ್ರೆ, ಬರೀ ಮಹಾಲಕ್ಷ್ಮಿ ಪೂಜೆ ಅಲ್ಲ, ಮಹಾಲಕ್ಷ್ಮಿಯ ಪೂಜೆ ಯಾವಾಗ ಮಾಡ್ತೇವೋ ನಾರಾಯಣ ಸಮೇತವೇ ಮಾಡ್ತೇವೆ, ಆದ್ದರಿಂದ ಅದು ಸಾಧ್ಯ ಅಂತ ತಾತ್ಪರ್ಯ. ಇನ್ನು ಕೆಲವರು ಮಹಾ ಜ್ಯೇಷ್ಠಲಕ್ಷ್ಮಿಯನ್ನ ಪಾರ್ವತಿ ಅಂತ ಭಾವಿಸೋರಿದ್ದಾರೆ. ಆ ರೀತಿ ಭಾವಿಸಿದಾಗ ಅರ್ಥ ಏನ್ ಮಾಡಬೇಕು ಅಂತ ಕೇಳಿದರೆ, ಪಾರ್ವತಿ ಪೂಜೆ ಮಾಡೋ ತಪ್ಪಲ್ವೇ ಅಲ್ಲ, ಪಾರ್ವತಿ ಪೂಜೆ ಮಾಡಲೇಬೇಕು, ಗೌರಿ ಪೂಜೆ ಮಾಡಲೇಬೇಕು. ಅಲ್ಲೂ ಕೂಡ ಅಂತರ್ಯಾಮಿಯಾಗಿ ಸಾಕ್ಷಾತ್ ಭಾರತೀಯವಳ ಮುಖ್ಯಪ್ರಾಣ ಅಂತರ್ಗತರಾದ ಲಕ್ಷ್ಮೀನಾರಾಯಣ ದೇವರೇ ಪೂಜ್ಯರು ಅಂತ ತಿಳ್ಕೊಂಡ್ರೆ, ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಿದಾಗ ಸರಿ. ಎಲ್ಲೆಲ್ಲಿ ಕ್ಷುದ್ರ ದೇವತೆಗಳ ಉಲ್ಲೇಖ ಬರುತ್ತೋ ಅದು ತ್ಯಾಜ್ಯ, ಎಲ್ಲೆಲ್ಲಿ ಸಾತ್ವಿಕ ದೇವತೆಗಳ ಉಲ್ಲೇಖ ಬರುತ್ತೋ ಅಲ್ಲಿ ಅನುಸಂಧಾನ ತಾರತಮ್ಯ ಪೂರ್ವಕವಾಗಿ ಅದು ಗ್ರಾಹ್ಯ. ಈ ಒಂದು ಸೂಕ್ಷ್ಮ ಗೊತ್ತಾದ ಗೊಂದಲಕ್ಕೆ ಅವಕಾಶನೇ ಇರೋದಿಲ್ಲ. ಇನ್ನು ರಾಹು ಪೂಜೆ ಬಂತು. ರಾಹು ಇಷ್ಟು ದುಷ್ಟ ಅಂತ ಹೇಳ್ತೀರಿ, ಆ ರಾಹು ಅಷ್ಟು ದುಷ್ಟರಾದ ನವಗ್ರಹದಲ್ಲಿ ಅದಕ್ಕೆ ಸೇರಿದ, ಜೊತೆಗೆ ಅವರು ಪೂಜೆ ಮಾಡೋದೇನು ಬಂತು ಈ ಮಧ್ಯೆ, ಮಹಾ ಅಯೋಗ್ಯರನ್ನು ಪೂಜೆ ಮಾಡೋದಾ ಅಂತ ಸಮಸ್ಯೆ ಬಂತು. ತುಂಬಾ ದೊಡ್ಡ ಸಮಸ್ಯೆ ಅದು ಒಂದು. ಆಚಾರ್ಯ ಉತ್ತರ ಕೊಡ್ತಾರೆ, ಆದ್ದರಿಂದಲೇ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಇವತ್ತು ಜಗತ್ತಿನೊಳಗೇನೆ ಯಾರೂ ಇದ್ರ ಪರಿಹಾರಕ್ಕೆ ಪ್ರಯತ್ನ ಪಡಲಿಲ್ಲ ಎಂಬುದು ತುಂಬಾ ಆಶ್ಚರ್ಯ. ರಾಹುವಿನ ಕಥೆ ಭಾಗವತದಲ್ಲಿ ಬಂದು ಹೋಗಿಬಿಟ್ಟಿದೆ, ದುಷ್ಟಾಂತನೂ ಬಂದು ಹೋಗಿಬಿಟ್ಟಿದೆ. ಇವತ್ತು ಯಾವ ಜ್ಯೋತಿಷ್ಯ ಕೇಳಿದ್ರು ರಾಹು ದೇಶ ಭಾರಿ ಕೆಟ್ಟದ್ದು ಅಂತ ಕಣ್ಮುಚ್ಕೊಂಡು ಹೇಳಿಬಿಡ್ತಾರೆ. ಅಂತ ಹೊತ್ತಿನಲ್ಲಿ ನವಗ್ರಹದೊಳಗೆ ರಾಹವೇ ನಮಃ ಅಂತ ಪೂಜೆ ಮಾಡೋದು ಹೇಗೆ ಆಗಿದ್ರೆ, ಆ ದುಷ್ಟನ ಪೂಜೆ ಮಾಡೋದು ಹಾಗಿದ್ರೆ ನಾವು ಇವತ್ತು ಕೆಟ್ಟವ್ರನ್ನ ಗುಂಡಗಳನ್ನ ಪೂಜೆ ಮಾಡಬೇಕಾಗುತ್ತೆ ಅಷ್ಟೇ, ಅದಕ್ಕೇನ್ ಮಾಡ್ತೀರಿ? ಅದು ಎಷ್ಟು ಚೆನ್ನಾಗಿ ಆಚಾರ ಸಮಸ್ಯೆ ಬಿಡಿಸ್ತಾರೆ. ಅವನು ವರಬಲದಿಂದಾಗಿ ಅವನ ಸಾಮೃತ ಅಮೃತ ಕಂಠದಲ್ಲಿ ಬಿದ್ದು ಬಂದಿದ್ರಿಂದ ಅವನು ಸತ್ಸೋದ, ಆದ್ರೆ ಅದು ಇದು ಸಹಾಯ ಆಗಿಲ್ಲ. ಅಮೃತ ಇರೋ ಜಾಗಕ್ಕೆ ಸಾವಿಲ್ಲ, ಅದಕ್ಕೆ ಅಮೃತ ಇದೆ ಸಾವಿಲ್ಲ, ಅದಕ್ಕೊಂದು ಗೌರವ ಸಿಗಬೇಕು ವರದಿಂದಾಗಿ. ಅದಕ್ಕೆ ಶಿರಸ್ತು ತಸ್ಯ ಗ್ರಹತಾಮವಾಪ, ಆ ರಾಹುವಿನ ಶಿರಸ್ಸಿನ ಭಾಗಕ್ಕೆ ಗ್ರಹ ರಾಹುಗ್ರಹ ಅಂತ ಹೆಸರಾಯಿತು. ಆದರೆ ಪೂಜೆ ಇತ್ಯಾದಿಗಳನ್ನು ಮಾಡೋದು ಮಾತ್ರ ರಾಹುವಿಗೆ ಅಲ್ಲ, ಸುರೈಹಿ ಸಮಾವಿಷ್ಟಂ ಅಂತ ಆಚಾರ್ಯ ಹೇಳ್ತಾರೆ. ಅಲ್ಲಿ ದೇವತೆಗಳು ಪ್ರವೇಶ ಮಾಡಿದರೆ ರಾಹವೇ ನಮ ಅಂತ ಹೇಳಿಬಿಟ್ಟು ಅನುಸಂಧಾನ ಇಟ್ಟುಕೊಂಡು ಯಾರು ಸರಿಯಾಗಿ ಚಿಂತನೆ ಮಾಡ್ತಾರೋ ಅವ್ರು ಮಾಡ್ತಕ್ಕಂಥ ರಾಹುಕೇತುಗಳ ಪೂಜೆ ಕೇವಲ ದೇವತೆಗಳಿಗೆ ಸೇರುತ್ತೆ ಹೊರತು ಅಸುರನಿಗೆ ಹೋಗೋದಿಲ್ಲ. ಆದರೆ ಅನುಸಂಧಾನ ಇಲ್ಲದೇನೆ, ಹಿನ್ನೆಲೆ ಪರಿಜ್ಞಾನ ಇಲ್ಲದೇನೆ ಯಾರು ರಾಹವೇ ಕೇತವೇನವೇ ಅಂತ ಹೇಳ್ತಾರೆ, ಅದು ದೈತ್ಯ ಶಕ್ತಿಗಳಿಗೆ ಮುಟ್ಟೋದ್ರಿಂದ ಅವರಿಗೆ ಏನು ಸತ್ಪರಿಣಾಮ ಆಗೋದೇ ಇಲ್ಲ. ಇವರು ಹೋಮ ಮಾಡಿದ್ದು ಮಾಡಿದ್ದೇನೆ, ಆ ಕೆಟ್ಟಪಾದೊಂದು ಎಲ್ಲ ಕೂಡ ದುರ್ಗತಿ ಮುಂದುವರೆದಿದ್ದೆ ಆಪತ್ತೆಗಳು ಬರ್ತಾನೆ ಇರುತ್ತೆ. ಇದೇ ಸೂಕ್ಷ್ಮ ಅಂತ ಕರೆಯೋದು ಹಾಗೆ. ಹೆಸರು ಒಂದೇ ಆಗಿದ್ರು ಕೂಡ ಒಳಗಿರ್ತಕ್ಕಂಥ ಅನುಸಂಧಾನ ಕ್ರಮ ಬೇರೆ ಆಗಲೇಬೇಕು. ಆದಷ್ಟೇ ನವಗ್ರಹ ಪೂಜೆ ಮಾಡಬೇಕು ಬಿಡಬೇಕು ಅಂತ ಕೇಳಬಾರದು, ಪೂಜೆ ಮಾಡಲೇಬೇಕು. ಅನುಸಂಧಾನ ಮಾತ್ರ ಸರಿಯಾಗಿರಬೇಕು. ಅದನ್ನು ಈ ಪ್ರಕರಣದಲ್ಲಿ ಆಚಾರ್ಯ ನಿರ್ಣಯಿಸಿ ತಿಳಿಸಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ. ಇಷ್ಟೆಲ್ಲ ಆದ ಮೇಲೆ ಪಾವಗರಿ ಪರ್ವತ ಅವತಾರವನ್ನು ಮಾಡ್ತಾನೆ. ಅವತಾರದ ವೈಭವ ಕೃಷ್ಣಾದಿ ಅವತಾರಗಳು ಹೇಗೋ ವಾಮನಾವತಾರ ಹಾಗೆ ಅದು ಪೂರ್ಣಾವತಾರ. ಹೆಸರು ಗರ್ಭದಲ್ಲಿ ಕೂತೆಲ್ಲ ಮಾಡ್ತಾನೆ, ಅದು ಅಸುರಮೋಹನಕ್ಕೆ. ಅವನಿಗೆ ಮಾತ್ರ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಪರಮಾತ್ಮನಿಗೆ ಪ್ರಾಕೃತ ರೂಪವೇ ಇಲ್ಲ, ಪ್ರಾಕೃತ ದೇಹವೇ ಇಲ್ಲ, ನಿಖಿಲ ಗುಣೈಕ ದೇಹ ಅಂತಾನೆ ಪರಮಾತ್ಮನ ಹೆಸರು. ಅದನ್ನು ಆಗಲೇ ಗರ್ಭಸ್ತುತಿಯನ್ನು ದೇವತೆಗಳು ಒಂದು ಮಾಡ್ತಾ ಇದ್ದಾರೆ. ಪರಮಾತ್ಮ ಪ್ರಾದುರ್ಭೂತನಾಗ್ತಾನೆ, ಮುಂದೆ ಉಪನಯನವನ್ನು ಮಾಡ್ತಾನೆ. ಅದೇ ಮೊದಲು ಹೇಳಿದೆ, ಅದಕ್ಕೆ ವಾಮನ ಜಯಂತಿ ಅಂದ್ರೆ ಭಾದ್ರಪಾದ ಮಾಸದ ಶುಕ್ಲಪಕ್ಷದ ದ್ವಾದಶಿ ಎಂದೇ ವಾಮನಾವತಾರ. ನಾಳೆನೇ ವಾಮನ ಜಯಂತಿ ಅಂತ ಹೆಸರು. ಸಾಮಾನ್ಯವಾಗಿ ಶ್ರವಣ ನಕ್ಷತ್ರ ಇರುತ್ತೆ, ಆದರೆ ಉಪ ಎಷ್ಟು ಗಳಿಗೆ ಇರುತ್ತೆ ಅನ್ನೋದ್ರ ಮೇಲೆ ಅದು ಉಪವಾಸ ಮಾಡಬೇಕು ಬಿಡಬೇಕು ಒಂದು ತೀರ್ಮಾನ ಆಗುತ್ತೆ ಅಷ್ಟೇ. ಈ ಸರ್ತಿಯನ್ನು ಶ್ರವಣ ದ್ವಾದಶಿ ಉಪವಾಸ ಇಲ್ಲ, ಜಯಂತಿ ಆಚರಣೆಯನ್ನು ಮಾಡಬೇಕು. ಯಾವುದೇ ಜಯಂತಿ ಆಚರಣೆ, ಜಯಂತಿ ಆಚರಣೆ ಅಂದ್ರೆ ಕೃಷ್ಣ ಜಯಂತಿ ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ, ಮತ್ತೊಂದು ಉಪವಾಸ ಮಾಡಬೇಕಂತ ಗಾಬರಿ ಆಗಿಬಿಡ್ತಾರೆ. ಪಾಪ ಉಪವಾಸ ಪ್ರತಿ ಆಗ ಮಾಡೋ ಕಾರಣ ಇಲ್ಲ, ಆದರೆ ಅವತ್ತೆರೆ ದಿವಸ ಪೂಜೆಯನ್ನು ಮಾಡಿ ನೈವೇದ್ಯಾದಿಗಳನ್ನು ಮಾಡಬೇಕು. ಒಂದು ಅರ್ಘ್ಯ ಕೊಡೋದೊಂದು ವಿಶೇಷ, ನಮ್ಮಲ್ಲಿ ಪದ್ಧತಿ ತಪ್ಪು ಹೋಗಿಬಿಟ್ಟಿದೆ. ಯಾವುದೇ ಅವತಾರದ ಜಯಂತಿ ಎಂದು ಆ ಭಗವದ್ ರೂಪಕ್ಕೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೃಷ್ಣಾರ್ಘ್ಯ ಮಾತ್ರ ಉಪವಾಸ ಇದ್ದು ಕೊಡೋದು, ಈ ಅರ್ಘ್ಯ ಹಾಗಲ್ಲ. ಪರಶುರಾಮಜಿ 20 ವರ್ಷ ಪೂರ್ತಿ ಜಯಂತಿಗಳು ಬರ್ತಾನೆ ಇರುತ್ತೆ. ಆ ಶ್ಲೋಕಗಳು ಕೊಟ್ಬಿಟ್ರೆ ಓದಿದ್ದು ಯಾವ ಶ್ಲೋಕ ಬರೋದಿಲ್ಲ ತಾನೆ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶ್ಯಾಮನ ಸಾನೋ. ಆಚಾರ್ಯರು ಹೇಳಿದ್ರು ಎಷ್ಟು ಪೂರ್ವವಾದಂತಹ ಮಂತ್ರಗಳು ಹೇಳೋದು. ಭಾರತೀಯ ಮುಖ್ಯ ಪ್ರಾಣ ಶ್ರೀ ವಾಮನಂ ತರ್ಪಯಾಮಿ 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 ಮುಗಿದೋಯ್ತಲ್ಲಿ. ಅರ್ಘ್ಯದ ವರ್ಗ್ಯಮ ಇದ ವರ್ಗ್ಯಮ ಅಂದ್ರೆ ಪುಣ್ಯ ಬಂದೋಯ್ತು ಸುಲಭವಾಗಿ. ಅದನ್ನ ನಿಯಮೇನ ಮಾಡೋ ಅಭ್ಯಾಸವನ್ನು ಮಾಡಬೇಕಷ್ಟೆ. ಇಂಥ ವಾಮನಾವತಾರ ಲೋಕಮಾನ್ಯವಾದಂತಹ ಭಗವದ್ ಅವತಾರಗಳಲ್ಲಿ ಒಂದಾಗಿದೆ. ಮತ್ಸ್ಯ ಕೂರ್ಮಃ ವರಾಹಸ್ಯ ನಾರಸಿಂಹೋ ಅಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧಃ ಕಲ್ಕೀತಿತೇ ದಶ ಅಂತ ಹೇಳಿ ಪದ್ಮಪಾದಿ ಪುರಾಣಗಳೊಳಗೆ ದಶಾವತಾರದಲ್ಲಿ ವಾಮನಾಥ ಅವರು ಸೇರಿದ್ರೆ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಜಗತ್ತಿನಲ್ಲೇ ಪ್ರಸಿದ್ಧವಾದದ್ದು ದಶಾವತಾರದಲ್ಲಿ ಸೇರಿದೆ ಅಂತ ಹೇಳಿಬಿಟ್ಟು ಅಂಥ ವಾಮನ ರೂಪವರ್ಕೆ ಒಂದು ಕಾಲದ ಉಪನಯನಾದಿಗಳನ್ನು ಮಾಡಿದರೆ ತೋರಿಸ್ತಾರೆ. ಇದನ್ನು ಭಗವಂತ ಆತನಿಗೆ ಏನು ಬೇಕಾಗಿದೆ ಏನೂ ಬೇಕಿಲ್ಲ, ಪೂರ್ಣ. ಅವರು ಮಾಡಿದರೂ ಅಲ್ಲ, ಮಾಡಿಸಿಕೊಂಡ ಪರಮಾತ್ಮ. ಯಾತಕ್ಕೆ ಯಜ್ಞದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಉಪನಯನಾದಿ ಸಂಸ್ಕಾರಗಳು ಆಗಲೇಬೇಕಾದ ಸಂಸ್ಕಾರಗಳು, ಅವು ಐಚ್ಛಿಕ ಅಲ್ಲ. ಆಗಲೇಬೇಕು, ಸಕಾಲಕ್ಕೆ ಆಗಬೇಕು, ಶಾಸ್ತ್ರವಿಹಿತ ರೀತಿಯಲ್ಲೇ ಆಗಬೇಕೆ ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಇಷ್ಟೆಲ್ಲ ಪರಮಾತ್ಮ ಮಾಡಿಕೊಂಡು ತೋರಿಸಿದ್ರು ಕೂಡ ಪರಮಾತ್ಮ ಬೇಕಾದ್ರೆ ಮಾಡಿಕೊಳ್ಳಿ, ನಮಗೆ ಸಂಬಂಧ ಇಲ್ಲ ಅಂದ್ರೆ ಎಷ್ಟು ತಪ್ಪಾಗುತ್ತಾಗ. ಅನೇಕ ಧರ್ಮ ನಿರ್ಣಯಕ್ಕೆ ಏನು ಗೊತ್ತ, ದೊಡ್ಡವರು ಮಾಡಿ ಮಹಾಜನೋ ಏನ ಗತಸ್ಸ ಪಂಥಾಹ ಸ್ಮೃತಿಶೀಲೇಚ ತದ್ವಿಧಾಂ ಅರ್ಥ ಮಾಡಿಕೊಂಡು ನಾವೆಲ್ಲ ಇಂಥ ಕಥೆಗಳನ್ನು ಕೇಳಿದಾಗ ಮನೆಯಲ್ಲಿ ಉಪನೀತರಲ್ಲದ ಒಟ ಚಿಕ್ಕ ಹುಡುಗ ಇದ್ದಾರೆ ಅಂದ್ರೆ ಅವನ ಅಗ್ರಾಹ್ಯ ಆಗಿಬಿಡ್ತಾನವೆ. ಸಕಾಲಕ್ಕೆ ಉಪನಯನವನ್ನು ಮಾಡಲೇಬೇಕು, ಇಲ್ಲದೆ ಹೋದರೆ ಮಹತ್ತರವಾದ ಪಾಪ ಬರುತ್ತೆ ಅಂತ ಎಲ್ಲ ಶ್ರುತಿಗಳು ಸಾರತ್ತೆ. ಕಾಲೆಯಾದಾತ ಪಿತಾ ವಾಚ್ಯ. ಸಕಾಲಕ್ಕೆ ಗಂಡು ಮಗನಾದರೆ ಅದು ಉಪನಯನವನ್ನು ಮಾಡಲೇಬೇಕು, ಗಾಯತ್ರಿ ಉಪದೇಶ ಆಗಬೇಕು ಅವನಿಗೆ. ಹೆಣ್ಣು ಮಗಳಾದರೆ ಸಕಾಲಕ್ಕೆ ವಿವಾಹವೇ ಆಗಬೇಕು. ಅವೆರಡನ್ನ ಮಾಡೋದು ತಂದೆ ತಾಯಿಗಳ ಅತಿ ದೊಡ್ಡ ಕರ್ತವ್ಯಗಳಲ್ಲಿ ಒಂದು, ಮೂಲಭೂತ ಕರ್ತವ್ಯಗಳಲ್ಲಿ ಒಂದು. ಅವುಗಳ ಪರಿತ್ಯಾಗಕ್ಕೆ ಅವಕಾಶವೇ ಇಲ್ಲ ಅನ್ನೋದನ್ನ ತಿಳ್ಕೊಂಡಿರಬೇಕು. ಆ ರೀತಿ ಮಾಡಿದಾಗ ಸ್ವತಃ ಕಶ್ಯಪರು ಭಗವಂತನಿಗೆ, ವಾಮದೇವರು ಪರಮಾತ್ಮನಿಗೆ ಗಾಯತ್ರಿ ಮಂತ್ರವನ್ನು ಹೇಳಿದರಂತೆ. ಇದು ಒಂದು ಸೂಕ್ಷ್ಮ ವಿಚಾರ. ಗಾಯತ್ರಿ ಉಪದೇಶ ತಂದೆಯಿಂದಲೇ ಆಗಬೇಕು ಅಂತ ನಿಯಮ. ಗಾಯತ್ರಿ ಉಪದೇಶ ತಂದೆಯಿಂದಲೇ ಆಗಬೇಕು, ಅಥವಾ ಗಾಯತ್ರಿ ಉಪದೇಶ ಯಾರು ಮಾಡ್ತಾರೋ ಅವರೇ ನಿಜವಾದ ತಂದೆ ಇನ್ನೊಂದು ರೀತಿಯೊಳಗೆ. ಆ ಅಷ್ಟು ಒಂದು ಗಂಭೀರವಾದಂತಹ ಶಾಸ್ತ್ರೀಯವಾದ ಅರ್ಥ ಇದೆ ಅದಕ್ಕೆ. ಆದರೆ ನಾನಂತರ ನಾರಾಯಣ ಮಂತ್ರ ಹಿಡಿಸಲೇಬೇಕು ಅವತ್ತಿನ ದಿವಸ, ಅದನ್ನ ಗುರುಗಳು ಮಾಡಬೇಕು. ಈ ಎರಡು ನಡೀತಲ್ಲ, ಆಗ ಅವರಿಗೆ ಪೂರ್ಣವಾದ ಬ್ರಾಹ್ಮಣ್ಯ ಸಿದ್ಧಿಯಾಗುತ್ತೆ. ಅದನ್ನು ತೋರಿಸಕ್ಕೆ ಉಪನಯನವೆಲ್ಲ ಆಯ್ತಂತೆ. ಗಾಯತ್ರಿ ಕಶ್ಯಪರು ಗಾಯತ್ರಿ ಮಂತ್ರವನ್ನು ಹೇಳಿದ್ದಲ್ಲ, ಪರಮಾತ್ಮನ ಕಿವಿಯಲ್ಲಿ ಪ್ರಾರ್ಥನೆ ಮಾಡಿಬಿಟ್ರು ಅಂತ ಅರ್ಥ. ಧಿಯೋ ಯೋನಃ ಪ್ರಚೋದಯಾತ್. ಮಂತ್ರ ಉಪದೇಶ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಸಿದ್ಧಿ ಪಡೆದು ಬಿಟ್ರು ಅವರು ಪುಣ್ಯಾತ್ಮರು. ಅದು ಅನೇಕ ದೇವತೆಗಳು ಪರಮಾತ್ಮನಿಗೆ ಕಾಣಿಕೆ ಕೊಟ್ಟುಬಿಟ್ರಂತೆ. ಒಬ್ಬರು ಕೋಪಿನ ಕೊಡೋರೊಬ್ಬರು, ಕೃಷ್ಣಾರ್ಜನ ಕೊಡೋರೊಬ್ಬರು, ಒಂದೊಂದೇ ಕಾಣಿಕೆ ಕೊಡ್ತಾ ಇದ್ದಾರೆ. ಆ ಪರಮಾತ್ಮನಿಗೆ ಕಾಣಿಕೆ ಕೊಡೋದ್ರೆ ಎಷ್ಟು ಜನ್ಮಗಳ ಭಾಗ್ಯ ದೇವತೆಗಳು ಕಾಯ್ತಾ ಕೂತಿದ್ರು ಅದಕ್ಕೋಸ್ಕರ. ಆ ಸಮಯದಲ್ಲಿ ಪಾರ್ವತೀ ದೇವಿಗೆ ಒಂದು ಭಿಕ್ಷೆ ಹಾಕಿದಿರಂತೆ. ಅದಕ್ಕೆ ಅನ್ನಪೂರ್ಣ ಅನ್ನ ಹೆಸರು ಸಾರ್ಥಕವಾಯಿತು ಅಂತ ಹೇಳಿದ್ದಾರೆ. ಪಾರ್ವತಿಗೆ ಅನ್ನಪೂರ್ಣ ಅಂತ ಹೆಸರಿಗೆ ಅದಕ್ಕೆ ಬರ್ತಾನೆ. ಪರಮಾತ್ಮನಿಗೆ ಭಿಕ್ಷೆ ಹಾಕಿದ ಪುಣ್ಯ ಇದೆಯಲ್ಲ, ಅದರಿಂದ ಅವ್ರ ಹೆಸರು ಹೇಳಿದ್ರೆ ಅನ್ನ ಸಿಗಬೇಕು ಅಂತ ಒಂದು ವರ್ಚಸ್ಸು ಅವರಿಗೆ ಬಂತು ಅಂತ ಅರ್ಥ. ಪರಮಾತ್ಮ ಅವರಿಂದ ಅನ್ನ ಪಡೆದ ಅಂತ ಅಲ್ಲ, ಅವರಿಗೆ ಸ್ಥಾನ ಕೊಡಲಿಕ್ಕೆ ಪರಮಾತ್ಮ ಆ ರೀತಿ ಒಂದು ವಿಶಿಷ್ಟ ಅವಕಾಶ ಕಲ್ಪಿಸಿದ್ದಾನೆ. ಅದರ ಪ್ರಭಾವ ಹಾಗೆ ಕಾಣುತ್ತೆ. ಅಂದ್ರೆ ಒಟುಗಳಿಗೆ ಭಿಕ್ಷೆ ಹಾಕೋದು ಶ್ರೇಷ್ಠವಾದ ಕರ್ತವ್ಯ. ಅದರಿಂದ ಒಂದು ಒಟುಗಳಿಗೆ ಭಿಕ್ಷೆ, ಯತಿಗಳಿಗೆ ಭಿಕ್ಷೆ, ಭಿಕ್ಷೆ ಇಬ್ಬರಿಗೆ. ಗೊತ್ತನ್ನು ಯತಿಗಳಿಗೂ ಭಿಕ್ಷೆ ಇಲ್ಲ, ಒಟುಗಳಿಗೂ ಭಿಕ್ಷೆ ಇಲ್ಲ, ಭಿಕ್ಷೆಗಾರಿ ಭಿಕ್ಷೆ ಆಗ್ತಾನೆ ಅಷ್ಟೇ. ಅದು ಕೊಡಬಾರದ ಭಿಕ್ಷೆ, ಅದೊಂದು ದೌರ್ಬಲ್ಯ, ಇದು ಒಂದು ಪೂಜ್ಯತೆ. ಇದು ಒಂದು ಮುಂದೆ ಪರಮಾತ್ಮ ಅಲ್ಲಿಂದ ಹೊರಟಂತೆ. ಅಸುರ ಭೂಭೃತ ಅಧ್ವರಂ ಜಗಾಮಗಾಂ ಸನ್ನಮಯನ್ ಪದೇ ಪದೇ. ಪರಮಾತ್ಮ ಅಲ್ಲಿಯಿಂದ ಬಲಿಚಕ್ರವರ್ತಿ ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಹೊರಟಿದ್ದಾರೆ. ಆ ಸ್ಥಳಕ್ಕೆ ಭೃಗುಕಚ್ಚ ಅಂತ ಹೆಸರು. ಅದು ನರ್ಮದಾ ನದಿಯ ಅಪೂರ್ವವಾದಂತಹ ಸ್ಥಳ. ಇವತ್ತಿಗೂ ಪಟ್ಟಣ ಇದೆ, ಭರೂಚ್ ಅಂತಾರಲ್ಲ ಅದು ಭೃಗುಕಚ್ಚ ಅದೇನೆ. ನಾವು ಎಷ್ಟೋ ಪುರಾಣದ ಮಾತುಗಳು ಸತ್ಯ ಅಂತ ಹೇಳೋದಕ್ಕೆ ಇವತ್ತಿನ ಆ ಹೆಸರುಗಳು ಹಾಗೆ ಉಳ್ಕೊಂಡು ಬಿಟ್ಟಿತು. ಯಮುನಾ ತೀರ, ನರ್ಮದಾ ತೀರ, ಅಲ್ಲಿ ಯಜ್ಞ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಲ್ಲಿಗೆ ಬರ್ತಾನೆ. ಗಾಮ್ ಸನ್ನಮಯನ್ ಪದೇ ಪದೇ, ಒಂದೊಂದು ಹೆಜ್ಜೆ ಪರಮಾತ್ಮ ಇಟ್ಟು ಇಡೀ ಭೂಮಿ ಓಲಾಡ್ತಿತ್ತಂತೆ. ಎಷ್ಟು ಪರಮಾತ್ಮ ಭೂಪತಿ ತಾನೆ, ಭೂದೇವಿ ಅಷ್ಟು ನಮ್ರತೆಯಿಂದ ಗೌರವದಿಂದ ಪರಮಾತ್ಮನ ಪಾದವನ್ನು ಶಿರಸಾ ಧಾರಣೆ ಮಾಡ್ತಾ ಇದ್ದಾಳೆ. ಪರಮಾತ್ಮ ಅಲ್ಲಿಗೆ ಬಂದ, ನೋಡಿದ, ಏನು ವರ್ಚಸ್ಸು ಪರಮಾತ್ಮನ ವರ್ಚಸ್ಸು. ಅರ್ಜುನ ಕಂಡಾಗಲೇ ದಿವ್ಯ ಸೂರ್ಯ ಸಹಸ್ರಸ್ಯ ಭವೇ ಜುಗಪದುತ್ಥಿತ ಯದಿಭಾಹ ಸದೃಶೀ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಇಲ್ಲಿ ಬಾಮದು ಪರಮಾತ್ಮ ಅಂದ್ರೆ ಏನು ಚಂದ್ರಪ್ರಕಾಶ ಸೂರ್ಯಪ್ರಕಾಶ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಲಿಚಕ್ರವರ್ತಿ ನೋಡ್ತಾನೆ, ಓಡಿ ಬರ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಕೈಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು ಹೇಳ್ತಾರೆ, ಯಾರು ವರ್ಚಸ್ವಿಗಳು ಅವರಲ್ಲಿ ವಿಶೇಷ ಜ್ಞಾನ ಇರುತ್ತೆ ಅಂತ ಅರ್ಥ. ಆದ್ದರಿಂದ ಕೊಡತಕ್ಕಂಥ ಯಾವುದೇ ದಾನ ಧರ್ಮಗಳು ತುಂಬಾ ಫಲ ಕೊಡುತ್ತೆ ಅಂತ ಅರ್ಥ. ಭಾರಿ ಸಂತೋಷ ಪಟ್ಟವರು, ಒಳ್ಳೆ ಭಾರಿ ಬ್ರಾಹ್ಮಣರು ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ ದಾನ ಕೊಡಬೇಕಾದ್ರೆ. ಇಂಥ ವ್ಯಕ್ತಿ ಪರಬ್ರಹ್ಮ ಅಂತ ಗೊತ್ತಿಲ್ಲ ಪಾಪ, ಅಷ್ಟೇ. ಅದೇ ಬರೀ ಬ್ರಾಹ್ಮಣನಲ್ಲ ಆತ, ಪರಬ್ರಹ್ಮ. ಅದು ಆಮೇಲೆ ಗೊತ್ತಾಗುತ್ತೆ. ಕರ್ಕೊಂಡು ಬರ್ತಾನೆ, ಕೂಡಿಸ್ತಾನೆ, ಅರ್ಘ್ಯಪಾತ್ಯದ ಉಪಚಾರವನ್ನು ಮಾಡ್ತಾನೆ. ನೀನು ಏನು ಬೇಕು ಅಂತ ಕೇಳುತ್ತಾನೆ. ಏನು ಬೇಕು ಒಟ್ಟು ಕೇಳು, ಕೊಡ್ತೇನೆ. ಈ ದಾನದಲ್ಲಿ ಎರಡು ವಿಧ, ಆಗಿದ್ದು ಕೊಡೋದೊಂದು, ಕೇಳಿದ್ದು ಕೊಡೋದೊಂದು. ಎರಡು ಇಲ್ಲದೇ ಜಾಸ್ತಿ, ಆಗಿದ್ದು ಇಲ್ಲ ಕೇಳಿದ್ದು ಇಲ್ಲ. ಆದರೆ ನಮಗೇನಾಗುತ್ತೋ ಅದು ಕೊಟ್ಟುಬಿಡು, ಯಥಾಶಕ್ತಿ ದಾನ. ಇನ್ನು ನೀವೇನ್ ಬೇಕು ಕೇಳಿ ಕೊಡ್ತೇವೆ ಅಂತ ಹೇಳು. ಅದರಿಂದ ಏನಾಗುತ್ತೆ ಗೊತ್ತೇನು, ಪೂರ್ಣ ಪ್ರಮಾಣದ ದೊಡ್ಡ ಪುಣ್ಯ ಸಂಪಾದನೆ ಮಾಡಕ್ಕೆ ಅವಕಾಶ. ಬಲಿಚಕ್ರವರ್ತಿ ಆ ಅಭ್ಯಾಸ ಮಾಡಿಕೊಂಡಿದ್ದ, ಬೇಕಾದ ಕೇಳು ಕೊಡ್ತೇನೆ ಅಂತ ಹೇಳಿದ್ದೆ. ಆಗ ಪರಮಾತ್ಮ, ಓ ನೀನು ಕೊಡದೇ ಏನ್ ಮಾಡ್ತೀಯ, ಬಾಡಿ ದೊಡ್ಡವನು ನೀನು ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ನಿಮ್ಮ ತಾತ ಪ್ರಹ್ಲಾದ ಆತನಪ್ಪ ಹಿರಣ್ಯಕಶಿಪು, ಅವನು ವೈಕುಂಠಕ್ಕೆ ಹೋಗಿಬಿಟ್ಟಿದ್ದ ಗೊತ್ತಾ ಅಂತ ಹೇಳ್ತಾನೆ. ಮನೆ ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಆಮೇಲೆ ಒಂದು ಕಾಲಕ್ಕೆ ವೈಕುಂಠಕ್ಕೆ ಹೋಗಿದ್ದಂತೆ, ದೇವರನ್ನು ಕೊಲ್ಲಕ್ಕೆ ಅಂತ ಹುಡುಕೊಂಡು ವೈಕುಂಠಕ್ಕೆ ಹೋಗಿದ್ದಂತೆ. ಪೂಜೆ ಮಾಡ್ಲಕ್ಕಲ್ಲ, ಕೊಲ್ಲಕ್ಕೆ ಅಂತ ಹೋಗಿದ್ದಂತೆ. ಪರಮಾತ್ಮ ಅಲ್ಲಿ ಕಾಣಲೇ ಇಲ್ಲ. ಆಗ ಹಿರಣ್ಯಕಶಿಪು ಎಷ್ಟು ಅಟ್ಟಹಾಸ ಬೀರಿದ ಅಂತ ಕೇಳಿದರೆ, ಓಹೋ ಪಾಪ, ಬರೀ ಕಾಣ್ತಾನೆ ಇಲ್ಲ ಇಲ್ಲಿ, ನಾನು ಇಷ್ಟು ಕಷ್ಟಪಟ್ಟು ಹುಡ್ಕೊಂಬಂದೆ, ಸರಿ ಕಾಣ್ತಾನೆ ಇಲ್ಲ, ಯಾಕೆ ಕಾಣ್ತಾ ಇಲ್ಲ ಅನ್ಕೊಂಡು ತೀರ್ಮಾನ ಮಾಡಿದೆ ನಾನು. ಬಹುಶಃ ಸತ್ತೋಗಿರ್ಬೇಕು ಅನ್ಕೊಂಡ್ಬಿಟ್ಟು ನನ್ನ ಪಾಪ. ಎಷ್ಟು ಆಶ್ಚರ್ಯ, ಏನಾದ್ರೆ ಎಷ್ಟು ಮೂರ್ಖ ಅಂತ ಹೇಳುತ್ತಾರೆ. ಯಥ ನಾವರ್ತತೆ ಪುಮಾನ್, ಯಥೋ ನಾವರ್ತತೆ ಪುಮಾನ್, ಸತ್ತೋದ್ರೆ ಸತ್ತೋಗಿರಬೇಕು ಪಾಪ ಅನ್ಕೊಂಡು ವಾಪಸ್ ಬಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ಅರ್ಹತೆ ಇಲ್ಲದೆ ಹೋದರೆ ವೈಕುಂಠಕ್ಕೆ ಹೋದ್ರೂ ಕಾಣೋದಿಲ್ಲ. ಅರ್ಹತೆ ಇದ್ರೆ ಬಲ್ಲವಾಗಿ ಇಲ್ಲಿದೆ ಶ್ರೀ ವೈಕುಂಠ, ಇಲ್ಲೇ ವೈಕುಂಠ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಕಾಣಲಿಕ್ಕೆ ನಾವು ಎಲ್ಲೆಲ್ಲ ಹೋಗಬೇಕಾಗಿಲ್ಲ, ನಮ್ಮ ಹೃದಯದಲ್ಲೇ ಪರಮಾತ್ಮ ಕಾಣ್ತಾನೆ. ಅಂತ ಒಂದು ಉಪಾಸನೆ, ಅಂತ ತೀವ್ರತೆ, ಅಂತ ಭಕ್ತಿ, ಜ್ಞಾನ ಸಂಪಾದನೆ ಮಾಡಬೇಕೇ ಹೊರತು ಎಲ್ಲೋ ಹೋದ್ರೆ ಕಾಣೋ ವ್ಯಕ್ತಿ ದೇವರಲ್ಲ. ಎಲ್ಲೂ ಕಾಣೋ ವ್ಯಕ್ತಿನ ಎಲ್ಲೋ ಹೇಗೆ ಹಾಕಿ ನೋಡಬೇಕು? ಎಲ್ಲೂ ಕಾಣ ಪರಮಾತ್ಮನ ಎಲ್ಲೋ ನೋಡ್ತಾನೆ, ಅದೇ ದಡ್ಡತನ ಮೊದಲು. ಅಂಥವನು ಮರಿಮೊಮ್ಮಗ ನೀನು ಅಂದ್ರೆ ಭಾರಿ ಜೋರಾಗಿರ್ತೀವಿ ಬಿಡು, ನಾನು ಇಷ್ಟು ಕೊಡಯ್ಯ ಸಾಕು ಅಂತ. ಏನದು? ಇದು ಇನ್ನೊಂದು ಆಶ್ಚರ್ಯ ಬ್ರಾಹ್ಮಣರು. ಅದು ಬೇರೆ ಅರ್ಥ ಮಾಡ್ಕೋ, ಏನು ಬೇಕಯ್ಯ ಅಂತ ಕೇಳ್ತಾನಲ್ಲ, ಅವ್ ಏನ್ ಬೇಕಾದ್ರೆ ಕೇಳಬಹುದು. ತಾನೇ ಏನ್ ಬೇಕಾದ್ರೆ ಕೇಳಿಬಿಟ್ರೆ ಮಾಗೃತ ಕಶ್ಯ ಸಿದ್ಧನು, ಯಾತ್ರೆ ಮಾಡಿದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಧರ್ಮ ಸೂಕ್ಷ್ಮ ಇದೆ ಲೆಕ್ಕ ಹಾಕಬೇಕು. ತಾನಾಗಿ ಕೇಳ್ತಾನೆ ಮಹಾಪಾಪ, ಏನ್ ಬೇಕು ಅಂತ ಕೇಳಿ ಅಂತ ಕೇಳಿದಾಗ ಕೇಳ್ತಾನೆ, ಆಗ ಪಾಪ ಇಲ್ಲ. ಈ ಸೂಕ್ಷ್ಮ ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ದಾನ ಸ್ವೀಕಾರ ಕೊಡೋದು ಒಂದಕ್ಕೊಂದು ಎಷ್ಟು ದೊಡ್ಡ ತತ್ವವನ್ನು ಹೇಳ್ತಾ ಇದೆ. ಬೇಕಾದ ಕೇಳು, ಹೇಳ್ತೇನೆ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ, ನನ್ನ ಪಾದದಳತೆಯ ಮೂರು ಪಾದಗಳ ಭೂಮಿಯನ್ನು ನಾನು ಕೊಟ್ಟುಬಿಡು ಸಾಕು ಅಂತ ಹೇಳ್ತಾನೆ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ, ದೈತ್ಯೇಂದ್ರ ಅಂತ ಕರಿಬೇಕಾದ್ರೆ ಪರಮಾತ್ಮ ಹೇಳ್ತಾನೆ, ನೀನು ದೈತ್ಯ, ಮುಂದೆ ಇಂದ್ರನಾಗ್ತಿ ಯೋಚನೆ ಮಾಡಬೇಡ ಅಂತ ಸೂಚನೆ ಕೊಡ್ತಾನೆ. ಆಗ್ಲೇ ಪರಮಾತ್ಮನ ಮಾತಿನಲ್ಲೇ ಅರ್ಥ ಇದೆ. ಇಂದ್ರ ಅಂತ ಯಾವಾಗ ಕರೆದ್ರೆ ಭಾವಿ ಇಂದ್ರ ಹಾಗೆ ಬಿಡ್ತಾನೆ. ಆಗ್ಲೇ ದೊಡ್ಡವರ ಮಾತು ಋಷೀಣಾಂ ಪುನರಾಜ್ಞಾನಾಂ ವಾಚಮರ್ಥೋನು ಧಾವತಿ, ದೊಡ್ಡವರ ಜ್ಞಾನಿಗಳ ಮಾತೇ ಸತ್ಯ ಆಗುತ್ತಂತೆ. ಪರಮಾತ್ಮ ಜ್ಞಾನಗಮ್ಯ ಪುರಾತನಃ, ವಿಷ್ಣು ಸಹಸ್ರ ಮೊದಲೇ ಜ್ಞಾನಗಮ್ಯ, ಅವನ ಮಾತು ಸುಳ್ಳಾಗಬೇಕಾ? ದೈತ್ಯೇಂದ್ರ ಅಂತ ಕರೀತಾನೆ ಕೊಡಯ್ಯ ಅಂದನು. ತಕ್ಷಣ ಜೋರ ನಕ್ಕಂತೆ ಬಲಿ ಚಕ್ರವರ್ತಿ, ಏನಯ್ಯ ಹುಡುಗ ನೀನು, ಇದು ನನ್ನ ಬಂದು ಇದನ್ನ ಕೇಳೋದ ಅಂತ ಹೇಳ್ತಾನೆ. ನನ್ನಂತ ಚಕ್ರವರ್ತಿ ಹತ್ರ ಬಂದು ಇಷ್ಟು ಕೇಳೋದ? ಭಾರಿ ತಪ್ಪು. ಆದರೆ ಜಗನ್ನಾಥದಾಸ್ ಹೇಳ್ತಾರಲ್ಲ, ಚೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಅಂತ ಹೇಳಿ ನಾವು ಅವಮಾನ ಮಾಡ್ತೇವೆ ಎಂಬುದಕ್ಕೆ ಆದೃಷ್ಟಾಂತ ಕೊಡ್ತಾರೆ. ಇಲ್ಲಿ ಹೀಗೆಲ್ಲ ಕೇಳೋದ? ರಾಜಮಹಾರಾಜರನ್ನ ಈ ರೀತಿ ಕೇಳೋದ? ಸಾಧ್ಯ ಅಲ್ಲ. ನಾನು ಕೊಳ್ಳಕ್ಕೆ ಕೂತವನಯ್ಯ ಅಂತ ಹೇಳ್ತಾನೆ. ಕೊಳ್ಳಕ್ಕೆ ಕೂತವನು ನಾನು, ಎಕ್ಕಾದ್ದು ಕೇಳು. ನೀನು ಒಮ್ಮೆ ಕೇಳಿದ ಮೇಲೆ ಆಯ್ತು ಅಂತ ಅನ್ನೋದಿಲ್ಲ ನಾನು, ಮತ್ತೆ ನಾನು ಯೋಚನೆ ಮಾಡು. ಅಥವಾ ಮನೆಗೆ ದೊಡ್ಡವರು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಅವನ ಯಾಕೆ ದೊಡ್ಡವರು ಅಂತ ಗೊತ್ತಿಲ್ಲ, ಇದು ಸಮಸ್ಯೆ. ದೊಡ್ಡವರು ಕೇಳ್ಕೊಂಬಾ, ಅವನಿಗಿಂತ ಜ್ವರ ಪರಮಾತ್ಮನಕ್ಕನಂತ ಬಲಿ ಚಕ್ರವರ್ತಿ. ಭಲೆ, ನೀನೇನು ಬೇಕಾದಷ್ಟು ಕೊಡ್ತೀಯ, ಆದರೆ ತಗೊಳ್ಳೋರು ಹಾಗೆಲ್ಲ ಯೋಚನೆ ಮಾಡಿ ತಗೊಳ್ಬೇಕು, ಸುಮ್ಮನೆ ತಗೊಳ್ಬಾರ್ದು ಅಂತ ಹೇಳ್ತಾರೆ. ದಾನ ತಗೊಳ್ಳೋದು ಎಚ್ಚರಿಕೆ ಕೊಡ್ತಾನೆ ಪರಮಾತ್ಮ. ಕೊಡ್ತಾರೆ ಅಂತೇಳಿ ಯಾವ್ಯಾವ್ದೋ ತಗೊಂಡ್ಬಿಡ್ಬಾರ್ದು. ಬಡಿಸಿದೆಲ್ಲ ಊಟ ಮಾಡೋಕ್ಕಾಗತ್ತಾ? ಜೀರ್ಣಶಕ್ತಿ ನೋಡ್ಕೊಂಡು ಹೇಗೆ ಊಟ ಮಾಡ್ತೇವೋ, ದಾನ ತಗೊಂಡ್ಮೇಲೆ ಡೈಜೆಸ್ಟ್ ಮಾಡ್ಕೋಬೇಕು ಅದನ್ನ. ದಾನ ಕೊಡೋರೇನು ಕಲ್ಯಾಣವಾಗಲಿ ಅಂತ ಕೊಡೋದಿಲ್ಲ, ನಮ್ಮ ಪಾಪ ಶಿಫ್ಟ್ ಮಾಡ್ತೇವೆ ಅಂತ ಕೊಡ್ತಾರೆ ಅಷ್ಟೇ. ಆ ವಸ್ತುಗಳ ಮೂಲಕವಾಗಿ ಪಾಪವನ್ನ ಅವ್ರ ಮೂಲಕ ಬಂದೇ ಬಿಡುತ್ತೆ ಪಾಪ ಈ ಕಡೆಗೆ. ಯಾರು ತಗೊಳ್ಬಹುದು? ಅದನ್ನ ದಮನ ಮಾಡೋ ಶಕ್ತಿ ಇರಬೇಕು. ಆ ಶಕ್ತಿ ಯಾವಾಗಿರುತ್ತೆ? ಗಾಯತ್ರಿ ಜಪ ಮಾಡೋದು, ವಿಷ್ಣು ಸಹಸ್ರನಾಮ ಸ್ತೋತ್ರ ಸದಾಚಾರ ಎಲ್ಲ ಮಾಡಿಕೊಂಡಿದ್ರೆ ಪಾಪವನ್ನು ಸುಟ್ಟಾಕಿ ಬಿಡ್ತಾರೆ ಅವರು, ಪುಣ್ಯವನ್ನು ಸ್ವೀಕಾರ ಮಾಡ್ತಾರೆ. ಆ ಶಕ್ತಿ ದಾನ ಕೊಡೋರು ಹಾಗೆ, ಅಂತ ಶಕ್ತಿ ಇದ್ದವರಿಗೆ ಕೊಡಬೇಕು, ಇಲ್ಲದವರು ಪಾಪ ಹಾಗೆ ಉಳ್ಕೊಳ್ಳುತ್ತೆ, ಏನು ಪ್ರಯೋಜನ ಇಲ್ಲ. ಆ ಶಕ್ತಿ ಇದ್ದವರಿಗೆ, ರೋಗಿಗಳಿಗೆ ಊಟ ಕರೆದು ಊಟ ಹಾಕಿ ಏನ್ ಬರುತ್ತೆ? ಮತ್ತೆ ಚೆಲ್ಲಿ ಹೋಗ್ತಾರೆ, ಆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅವನಿಗೂ ಇಲ್ಲ, ಸಮಾಜಕ್ಕೂ ಇಲ್ಲ. ಯಾವನು ಜೀರ್ಣ ಮಾಡಿಕೊಳ್ಳಬಲ್ಲ ಅವನಿಗೆ ಹೇಗೆ ನಾವು ವಸ್ತುಗಳನ್ನು ಕೊಡಬೇಕು, ಯಾವನು ಸದ್ವಿನಿಯೋಗ ಮಾಡಬಲ್ಲ ಅವನಿಗೆ ದಾನ ಧರ್ಮ ಮಾಡಬೇಕು. ಅದೇ ವಿನಿಯೋಗ, ಅದೇ ಜೀರ್ಣಶಕ್ತಿ ಅಂದ್ರೆ ಅದೇನು? ಅದನ್ನು ಹಿಡಬೇಕಲ್ಲ. ಅದು ನೀ ಕೇಳ್ತಿಂತ ಏನೋ ತಗೊಳ್ಳೋದಕ್ಕಾಗೋದಿಲ್ಲಯ್ಯ, ನನಗೆ ಸಾಕು ಮಹಾರಾಯ, ಮೂರೇ ಹೆಜ್ಜೆ ಸಾಕು, ಮೂರೇ ಹೆಜ್ಜೆ ಸಾಕು ಅಂದ್ರಂತೆ. ಆಗ ಶುಕ್ರಾಚಾರ್ಯ ಎಲ್ಲ ನೋಡ್ತಾ ಇದ್ದಾರೆ. ಆಗ ಫ್ಲಾಶ್ ಆಯ್ತಂತ ತಕ್ಷಣ, ಓಹೋ ಬಲಿಚಕ್ರವರ್ತಿ ಬಂದಿರೋದು ಯಾರು ಗೊತ್ತಾ ಅಂತ ಹೇಳ್ತಾರೆ. ಸಾಕು ಸಾಕು ಅಂತಾನೆ ಅಂದ್ಮೇಲೆ ಅವನು ಸಾಮಾನ್ಯನ ಮಾತಲ್ಲದು. ಒಂದು ಸಾಕು ಅಂದ್ರೆ ಭಗವಂತ ಸಾಪ್ತ ಕಾಮಸ್ಯ ಕಾಸ್ಪೃಹ, ವೇದದ ಮಾತಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈಶ ಮಾಯಾ ಮಾನವಕೋ ಹರಿಹಿ ಅಂತ ಹೇಳ್ತಾರೆ. ನಿಜವಾದ ಪಟು ಅಲ್ಲ ಇವನು. ಮಾಯಾ ಮಾನವಕ ಅಂದ್ರೆ ಸುಳ್ಳು ಮಾನವಕ ಅಂತ ಅರ್ಥ ಅಲ್ಲ, ಮಾಯಾ ಶಬ್ದ ಇಚ್ಛಾ ಅಂತ ಅರ್ಥ. ಸ್ವೇಚ್ಛೆಯಿಂದ ವಾಮದರೂಪ ಸ್ವೀಕಾರ ಮಾಡಿದ್ದಾನೆ ಹೊರತು ಅವನು ನಾರಾಯಣ ಅಂತ ಹೇಳಿದಾಗ ಎಷ್ಟು ಆಶ್ಚರ್ಯ ಪಡಬೇಕು. ಶುಕ್ರಾಚಾರ್ಯ ಒಳ್ಳೆ ಜ್ಞಾನಿಗಳು ಅರ್ಥ ಮಾಡ್ಕೊಂಡೇ ಬಿಟ್ರು. ಅಲ್ಲಿ ಎಲ್ಲಿ ಸಾಕು ಅಂತೇವೋ ಅಲ್ಲಿ ದೈವ ಸಂಪತ್ತಿದೆ ಅಂತ ಅರ್ಥ. ದೈವಿ ಸಂಪತ್ತಿದೆ. ಎಲ್ಲಿ ಬೇಕು ಅಂತಾನೋ ಅಲ್ಲಿ ಆಸುರಿ ಸಂಪತ್ತು ಬರುತ್ತೆ ಅಂತ ಅರ್ಥ. ಬೇಕು ಎಂಬುದು ಆಸೆಯ ಲಕ್ಷಣ, ಸಾಕು ಎಂಬುದು ತ್ಯಾಗದ ಲಕ್ಷಣ. ಇವತ್ತು ನಾವು ಸಾಕು ಅನ್ನೋ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋದೆ ಭಾರಿ ಶ್ರೇಷ್ಠವಾದಂತಹ ಸಿದ್ಧಾಂತ. ಇಲ್ಲ, ಪೂರ್ಣ ಅಂದ್ರೆ ದೇವರು, ಸ್ವಸ್ವಲ್ಪ ಅಂದ್ರೆ ದೇವರು ಭಕ್ತ ಅಷ್ಟೆ. ಇದು ಸಿದ್ಧಾಂತ ಅರ್ಥ ಮಾಡಿಕೊಂಡು ಹೇಳಿದ. ಆ ಕ್ಷಣಕ್ಕೆ ಒಂದು ಮಾತು ಮುಂದೆ ಸೇರಿಸ್ತಾರೆ, ಇಷ್ಟು ಹೇಳಿ ಒಂದು ನೋಟ್ ಹಾಕ್ತಾರೆ. ಇವನಿಗೆ ಕೊಡಬೇಡ ಅಯ್ಯ ಅಂತ ಹೇಳಿದ್ರು. ಕೊಡಬೇಡ ದೇವರು ಅಂತ ಹೇಳ್ತಾರೆ, ಕೊಡಬೇಡ ಅಂತ ಹೇಳ್ತಾರೆ. ಕೊಟ್ರೆ ಏನ್ ಮಾಡ್ತಾನೆ ಗೊತ್ತಾ? ಮುಂದಿಂದೆಲ್ಲ ಕತೆ ಹೇಳ್ಬಿಡ್ತಾರೆ. ಆಗ್ಲೇ ಒಂದು ಹೆಜ್ಜೆಯಿಂದ ಸಮಸ್ತ ಕೆಳಗಿನ ಲೋಕ ಕಳೆದು ಬಿಡ್ತಾನೆ, ಇನ್ನೊಂದು ಹೆಜ್ಜೆಯಿಂದ ಸಮಸ್ತ ಊರ್ಧ್ವ ಲೋಕ ಕಳೆದು ಬಿಡ್ತಾನೆ, ಮೂರನೇ ಹೆಜ್ಜೆಗೆ ಜಾಗ ಎಲ್ಲಿ ಅಂತ ಕೇಳ್ತಾನೆ. ಗೊತ್ತಾಯ್ತಾ? ನೀನು ಹೋಗಿಬಿಡ್ತೀಯ ಆಮೇಲೆ, ಆದ್ರಿಂದ ಕೊಡೋದಿಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಕೊಡೋದಿಲ್ಲ ಅಂತ ಹೇಳಿಬಿಡು. ಅಲ್ಲ ಸ್ವಾಮಿ, ಮಾತು ತಪ್ಪಿದ ಪಾಪ ಬರೋದಿಲ್ವೇ? ಕೆಲವೊಮ್ಮೆ ಅತ್ಯಂತ ಆಪತ್ಕಾಲ ಬಂದು ಸುಳ್ಳು ಹೇಳ್ಬೋದು ಅಂತ ಹೇಳ್ಬಿಡ್ತಾರೆ. ಅಡ್ಜಸ್ಟ್ ಮಾಡ್ಬಿಡ್ತಾರೆ, ಅವರೇ ಗುರುಗಳೇ ಹೇಳ್ಕೊಟ್ಬಿಡ್ತಾರೆ. ಈ ರೀತಿ ಹೇಳ್ಕೊಟ್ಬಿಡುವುದು ಪಂಚಾಮೃತಾಣ್ಯಾಹುರ ಅಪಾತಕಾನೇತ ಮಹಾಭಾರತ ನನರ್ಮಯುಕ್ತಂ ವಚನಂ ಹಿನಸ್ತಿ ನ ಸ್ತ್ರೀಷು ರಾಜನ್ ನ ವಿವಾಹ ಕಾಲೇ. ಸರ್ವ ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಪಂಚಾನೃತಾಣ್ಯಾಹುರ್ ಅಪಾತಕಾನಿ ಅಂತ ಮಹಾಭಾರತದ ವಾಕ್ಯ. ಈ ಮಾತನ್ನು ಪದ್ಮನಾಭತೀರ್ಥರು ಶ್ರೀಕಾಕೃತ್ಪಾದರು ತಮ್ಮ ಸಂನ್ಯಾಯರತ್ನಾವಳಿ ಸುಧಾದಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಅಪೂರ್ವವಾದ ಶ್ಲೋಕ, ಐದು ಗಡಿ ಸುಳ್ಳು ಹೇಳಬಹುದು, ಯಾವುದೊಂದು ಹೇಳೋದಿಲ್ಲ. ಮತ್ತೆ ಅಭ್ಯಾಸ ಆಗುವ, ಅದೇ ಅಭ್ಯಾಸ ಆಗುವ ಸಂಭವ ಜಾಸ್ತಿ ಆಗಿಬಿಡು. ಎಲ್ಲೆಲ್ಲಿ ಸುಳ್ಳು ಹೇಳಬಹುದು ನೋಟ್ ಮಾಡಿಕೊಂಡು ಪದ್ಧತಿ ಆಗುತ್ತೆ. ಒಂದು ಸಮಯ ಯಾವುದು ಅಂದ್ರೆ ಸರ್ವಧನಾಪಹಾರೆ, ಸರ್ವಸ್ವ ಕಳ್ಕೊಳ್ಳ ಪ್ರಸಂಗ ಬಂದಾಗ ಸುಳ್ಳು ಹೇಳಿ ಉಳಿಸ್ಕೋಬೇಕು ಅಂತ ಹೇಳುತ್ತಾರೆ. ಪ್ರಾಣ ಹೋಗ ಸಮಯ ಬಂದ್ರೆ ಸುಳ್ಳು ಹೇಳಬಹುದು. ಇವತ್ತೆಲ್ಲ ಹೋಗುತ್ತೆ ನೋಡೋದ್ರಿಂದ ಈಗ ಸುಳ್ಳು ಹೇಳಿ ಪರವಾಗಿಲ್ಲ ಅಂತ ಹೇಳಿಕೊಟ್ರಂತೆ. ಹುಡುಗವರಾಗಿ ಒಪ್ಕೊಂಡ್ಬಿಡ್ತಿದ್ರು ಪಾಪ. ಬಲಿಚಕ್ರವರ್ತಿ ಹೇಳ್ತಾರೆ, ಗುರುಗಳೇ ನೀವು ಗುರುಗಳು ಅಂದ್ರೆ ಗುರುಗಳು, ದೇವರ ಬಗ್ಗೆ ಹೇಳಿದರೆ ಗುರುಗಳು ಅಂತಾರೆ. ದೇವರು ತೋರಿಸಿ ಬಿಟ್ಟಿದ್ದೀರಿ ನೀವೀಗ, ಏಷ ಮಾಯಾ ಮಾಣಬಕೋ ಹರಿ ಅಂತ ಹೇಳಿದಾರಲ್ಲ, ದೊಡ್ಡ ಗುರುಗಳು ನೀವು. ಆದರೆ ನೀವು ಕೊಡಬೇಡಿ ಅಂತೀರಲ್ಲ, ಅದನ್ನ ನಡೆಸಕ್ ಸಾಧ್ಯ ಇಲ್ಲ. ನಾವು ಕಂಡವರಿಗೆ ಕೊಡದೆ ಕೃಷ್ಣಾರ್ಪಣ ಅಂತ ಕೊಡ್ತೇವೆ. ಇದು ಕೃಷ್ಣನೇ ಬಂದಾಗ ನಾವು ಇಲ್ಲ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ನಾನು ಮಾತು ಕೊಡ್ತಿದ್ದೇನೆ ಒಂದು, ಮತ್ತೆ ಯಾರಿಗೆ ಕೊಡಬೇಕೋ ಆತನೇ ಬಂದಿದ್ದಾನೆ ಇನ್ನೊಂದು, ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳಿಬಿಟ್ಟು. ಇದು ಬಲಿಚಕ್ರವರ್ತಿಯ ದೀಕ್ಷೆ. ಸತ್ಕಾರ್ಯ ಮಾಡಕ್ ಹೋದ ಜನ ವಿಘ್ನ ಮಾಡ್ತಾರೆ. ಆ ವಿಘ್ನವನ್ನ ದಾಟ್ ತಮಾಷೆ ಗೊತ್ತಾ? ಸಿನಿಮಾಕ್ ಹೋಗ್ತೀವಿ ಅಂತ ಹೋಗಿ ಯಾರು ವಿಘ್ನ ಮಾಡೋದಿಲ್ಲ. ಏ ಪರವಾಗಿಲ್ಲ ಹೋಗಿ ಪಾ, ಅಡ್ಜಸ್ಟ್ ಬೇಗ ಹೊರಟ್ಬಿಡ್ತಾರಪ್ಪ ಮನೆಗೆ ಬಂದು. ಪಾಪ ಸಿನಿಮಾಕ್ ಹೋಗ್ತಾರಂತೆ, ರಿಲೇಷನ್ ಆಗಿಬಿಟ್ಟಿದೆ ಅಂತಾಗಲೇನೆ ಹೋಗಲಿದ್ದು ಕಷ್ಟ. ಪ್ರಯೋಜನಕ್ಕೆ ಹೋಗ್ತೀವಿ ಅಂದ್ರೆ ಇರಲಿ ಬಿಡ್ರಿ, ಕುತ್ಕೊಳ್ಳಿ ಸಾಕು ಹೋಗೋಣಂತೆ. ನಾಳೆ ಹೋಗಿದ್ದೆ ಅದೇನು ಪ್ರತಿ ವರ್ಷ ನಡೀತಾನೆ ಇರುತ್ತೆ, ಏನು ಅವಸರ ಇರುತ್ತೆ? ಕುತ್ಕೊಳ್ಳಿ, ಅಪರೂಪಕ್ಕೆ ಬಂದಿವೆ, ಅವರು ಡ್ರಾಪು ಇವರು ಡ್ರಾಪೆ. ಎಷ್ಟು ಆಶ್ಚರ್ಯ! ಸಿನಿಮಾಗೆ ದುಡ್ಡು ಕೊಟ್ಟು ಹೋಗ್ತಾನೆ, ಎನ್ಕರೇಜ್ ಮಾಡ್ತಾರೆ, ಇದು ಫ್ರೀ, ಅದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಅದೇ ಸಮಸ್ಯೆ ಆಗಿರೋದು. ಇವರು ನಿಜವಾದ ಅರ್ಥದೊಳಗೆ ಅಂತ ಮಾತನ್ನ ಕೇಳಬಾರದು ನಾವು. ಅನೇಕ ಕಡೆ ಮಾಡ್ತಾರಂತೆ, ಪಾಪ ದೊಡ್ಡವರು ಹೇಳ್ತಾರಂತೆ ಬಿಟ್ಟೇ ಬಿಡ್ತಾರೆ. ಬಲಿಚಕ್ರವರ್ತಿ ತೋರಿಸ್ತಾನೆ, ನಾನು ನಿಮ್ಮನ್ನ ಇತ್ತ ದೇವರು ಅನ್ನೋ ಮಟ್ಟಿಗೆ ಮಾತನ್ನ ಕೇಳುತ್ತೇನೆ, ಕೊಡಬೇಡ ಅನ್ನೋ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿಬಿಟ್ಟು. ಈ ರೀತಿ ದೀಕ್ಷೆ ಎಲ್ಲಿಂದ ಬಂತ ಆತನಿಗೆ? ದೊಡ್ಡವರ ಮಾತನ್ನ ಕೇಳಬಾರದು, ತಪ್ಪಾಗಿದ್ದರೆ ಅನ್ನೋ ಮಾತು ಬಂತಲ್ಲ, ಎಲ್ಲಿಂದ ಬಂತು ಅಂದ್ರೆ ಪ್ರಹ್ಲಾದರಾಜರು ದೈತ್ಯ ಬಾಲಕರು ಹೇಳಿರ್ತಾರೆ. ದೈತ್ಯ ಬಾಲಕರೇ, ಗುರುಕ್ತಮಪಿ ನ ಗ್ರಾಹ್ಯಂ ಯದನರ್ಥೇ ಅರ್ಥ ಕಲ್ಪನಂ ಯದುಕ್ತ್ಯಾ ನ ಪ್ರಬುದ್ಧೇತ ಸುಪ್ತಸ್ತು ಅಜ್ಞಾನ ನಿದ್ರಯ. ಗುರುಗಳೇ ಆಗಿರಬಹುದು, ಅವರ ತಿಳುವಳಿಕೆ ಇಲ್ಲದೇನೆ ಶಾಸ್ತ್ರ ವಿರುದ್ಧವಾದ ಮಾತುಗಳನ್ನು ಹೇಳಿದರೆ ಅದನ್ನು ಕೇಳಬಾರದು ಅಂತ ಪ್ರಹ್ಲಾದ ಹೇಳುತ್ತಾನೆ. ತಾನೇ ಕೇಳಿಲ್ಲ, ಚಂಡಾಮರ್ಕರ ಮಾತನ್ನು ಕೇಳಿಲ್ಲ ಆತ. ಆದ್ರಿಂದನೇ ಒಳ್ಳೆ ಆದರ್ಶಪ್ರಾಯ. ಅಂತ ಅಂಥವನ ಮೊಮ್ಮಗ ಅಂದ ಮೇಲೆ ಬ್ಲಡ್ಡಲ್ಲೇ ಗುಣ ಬಂದುಬಿಟ್ಟಿದೆ ಪಾಪ ಆತ, ಅಂಥವನ ಮೊಮ್ಮಗ. ಇದು ನಿಜವಾದ ಬುದ್ಧ. ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಭಿಜಾಯತೆ. ಸತ್ಕುಲದಲ್ಲಿ ಸಂಸ್ಕಾರ ಮನೆಗಳ ಮನೆತನ ಇರುತ್ತಲ್ಲ, ಸುಸಂಸ್ಕೃತ ಮನೆತನ ಹುಟ್ಟಬೇಕಾದ್ರೂ ಕೂಡ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಬಲಿಚಕ್ರವರ್ತಿಗೆ ಅದೊಂದು ಬಾರನ್ ಗಿಫ್ಟ್ ಆಗಿ ಬಂದಿತ್ತು. ನಾನು ಕೇಳೋದಿಲ್ಲ ಮಾತು ಅಂತ ಹೇಳಿದ್ರೆ ಕೊಡ್ತೇ ಬಿಡ್ತಾನೆ. ಬಲಿಚಕ್ರ ಶುಕ್ರಾಚಾರ್ಯ ಶುಕ್ರಾಚಾರ್ಯ ಭಾರಿ ಸಿಟ್ಟು ಬಂತಂತೆ. ಎಲ್ಲೋ ನಾನು ಶಿಷ್ಯನ ಮಾತು ಕೇಳೋದಿಲ್ಲ, ನೀನೀಗ ನಾನು ಶಾಪ ಕೊಡ್ತೇನೆ, ನೀನು ಸರ್ವಸ್ವ ಹಾಳಾಗಲಿ ಅಂತ ಹೇಳಿಬಿಟ್ಟು. ಸರ್ವಸ್ವ ದೇವರಿಗೆ ಕೊಟ್ಟರೆ ಹಾಳಾಗುತ್ತೆ ಅಂತ ಹೇಳ್ತಾರೆ, ತಾವೇ ಹಾಳು ಮಾಡಿಬಿಡ್ತಾರೆ. ಎಷ್ಟು ತಮಾಷೆ ನೋಡಿದ್ರ ಅಂದ್ರೆ ತಮ್ಮ ಸಂಕಲ್ಪಗಳು ತಾವೇ ನಡ್ಕೊಂಡು ಬಿಡ್ತಾರೆ. ಇದು ಭಗವತ್ ಸಂಕಲ್ಪ ಅಂದ್ರೆ ಮುಂದೆ ಪಾದಪೂಜೆ ಮಾಡ್ತಾನೆ ಬಲಿಚಕ್ರವರ್ತಿ. ಗಮನಕ್ಕೆ ತಗೊಳ್ಳೋದಿಲ್ಲ ಆತ, ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ನಿಶ್ಚಿತ ಆದ್ಮೇಲೆ ಮತ್ತೆ ಯೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ. ಸತ್ಕಾರ್ಯ ಮಾಡಿದ್ರೆ ಸತ್ಫಲ ಖಚಿತ ಅಂದಮೇಲೆ ಮತ್ತೆ ಯಾಕೆ ಸಂಕೋಚ ಪಡಬೇಕು? ಧೈರ್ಯವಾಗಿ ಮಾಡ್ತಾನೆ. ಅನೇಕರು ಇರ್ತಾರೆ ಸಂಶಯ ಪಟ್ಟು ಮಾಡ್ತಾರೆ, ಮಾಡಬಾರ್ದಾಗಿ. ಇವಳು ತೀರ್ಮಾನ ಖಚಿತವಾದ ತೀರ್ಮಾನ ಇಟ್ಕೊಂಡು ಮಾಡಿದ್ರೆ ಪುಣ್ಯ ಪೂರ್ಣ ಪ್ರಮಾಣದ ಪುಣ್ಯ ಬರುತ್ತಂತೆ. ಪರಮಾತ್ಮನ ಪಾದಪೂಜೆ ಮಾಡ್ತಾನೆ. ವಿಂಧ್ಯಾವಳಿ ಅಂತ ಆತನ ಹೆಂಡತಿ, ಆಕೆ ನೀರು ಹಾಕ್ತಾಳೆ, ಪಾದಪೂಜೆ ಮಾಡ್ತಾನೆ. ಆ ನೀರನ್ನ ತದಪೋ ವಿಶ್ವಪಾವನೀಹಿ ಪ್ರೋಕ್ಷಣೆ ಮಾಡ್ಕೊಂಡು ತಲೆ ಮೇಲೆ, ಎಷ್ಟು ಭಾಗ್ಯ ಅಂತ ಪ್ರೋಕ್ಷಣೆ ಮಾಡ್ಕೊತಾನೆ. ಇನ್ನು ಕೃಷ್ಣ ಧಾರೆ ಎರಿಬೇಕಲ್ಲ, ಪೇರು ಹಿಡ್ಕೊಳ್ಳದೆ ಹೆಂಡತಿ ನೀರು ಹಾಕ್ಬೇಕು, ಕಮಂಡು ನೀರು ಹಾಕ್ಲಕ್ಕ ನೀರು ಬಿಡ್ತಾನೆ ಇಲ್ಲ. ಇದು ಇಲ್ಲಿ ಹೇಳೋದಿಲ್ಲ, ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಯಾಕೆ ಬೀಳೋದಿಲ್ಲ? ಒಂದೇ ನೀರು ಖಾಲಿ ಇದ್ರೆ ಬೀಳೋದಿಲ್ಲ, ಅದು ನಮ್ಮ ಟ್ಯಾಪಲ್ಲಿ ನೀರು ಬರೋದಿಲ್ಲ, ನೀರಿದ್ರೆ ತಾನೇ ಬರಲಿಕ್ಕೆ. ಅದಿದ್ರೂ ಯಾಕೆ ಬೀಳೋದಿಲ್ಲ? ಇದು ಸಮಸ್ಯೆ ನೋಡಿದಿರಂತೆ. ಅದು ಗೊತ್ತಾಗ್ತಾ ಇಲ್ಲ ಪಾಪ. ಫಸ್ಟ್ ಪರಮಾತ್ಮ ಬಾ ಇಲ್ಲಿ ಅಂತ, ನಂಗೆ ಗೊತ್ತು ಬಾ ಅಂತ ಹೇಳಿದ್ದಾನೆ. ಆಗಿದ್ದಿಷ್ಟೇ, ಶುಕ್ರಾಚಾರ್ಯರು ಏನಾದರೂ ಮಾಡಿ ವಿಘ್ನ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಶಿಷ್ಯ ಮಾತಂತೂ ಕೇಳಲಿಲ್ಲ, ದಾನ ಕೊಡದಾಗ ಮಾಡಿಬಿಡ್ತೇನೆ ನಾನೀಗ. ಕೈಯಲ್ಲಿ ನೀರು ಬಿದ್ದರೆ ತಾನೇ ದಾನ ಅಂತ ಆಗೋದು, ಕೃಷ್ಣಾರ್ಪಣ ಅಂತ ಆಗೋದು, ಶಿಷ್ಯ ಸಿಗ್ನೇಚರ್ ಆಗಬೇಕಲ್ಲ. ಆದ್ರಿಂದ ನೀರು ಬಿದ್ದರೆ ತಾನೇ ಆಗೋದು ಶಾಸ್ತ್ರದ. ಅಲ್ಲಿ ಮಸಿಯಿಂದ ಸಿಗ್ನೇಚರ್ ಮಾಡೋದು ಹೊರಗೆ, ನೀರಿಂದ ಸಿಗ್ನೇಚರ್ ಮಾಡೋದು ನಮ್ಮ ಶಾಸ್ತ್ರದೊಳಗೆ. ಕೈಯಲ್ಲಿ ನೀರು ಹಾಕೊಂಡು ಬಿಟ್ಟ ಅಂದ್ರೆ ಕೃಷ್ಣಾರ್ಪಣ ಮುದೋಯ್ತಲ್ಲಿ. ಅದಕ್ಕೆ ನೀರು ಬೀಳಬೇಕು, ನೀರು ಬೀಳದಂತೆ ಮಾಡಿಬಿಟ್ರೆ ಅದಕ್ಕೆ ಅಡ್ಡ ಕೂತರತ್ತೆ. ಒಂದು ಕಮಂಡಲ್ಲಿ ಯೋಗಿಗಳು ಶುಕ್ರಾಚಾರ್ಯರು ಅದನ್ನು ತಪ್ಪಾಗಿ ಅಪ್ಲೈ ಮಾಡ್ತಾರಷ್ಟೇ, ಚಿಕ್ಕದಾಗ ಕೂತ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೋಗಿಬಿಟ್ಟರೆ. ಆಗ